ಮೌಲಿಕ ವಿಶೇಷತೆಗಳಲ್ಲಿ ಅನೇಕಾಂತವಾದ, ಶಾದ್ವಾದ, ಅಪರಿಗ್ರಹವಾದ ಮತ್ತು ಅಹಿಂಸೆ, ಈ ನಾಲ್ಕು ವಿಷಯಗಳಲ್ಲಿ ಇರುವಂತಹ ವಿಶೇಷವಾದ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಎರಡು ವಿಶೇಷತೆಗಳು ಜೈನ ಧರ್ಮದಲ್ಲಿ ಯಾವುವು ಇವೆ ಅಂದರೆ, ಒಂದು ವಸ್ತುವಿನ ಸ್ವತಂತ್ರತೆ, ಮತ್ತೊಂದು ಅವತಾರವಾದದ ನಿಷೇಧ. ವಸ್ತುವಿನ ಸ್ವತಂತ್ರತೆ ಮತ್ತು ಅವತಾರವಾದದ ನಿಷೇಧ, ಇವು ಎರಡು ವಿಷಯಗಳು, ತಿಳಿದುಕೊಳ್ಳತಕ್ಕಂಥ ವಿಷಯಗಳು. ವಸ್ತುವಿನ ಸ್ವತಂತ್ರತೆ ಅಂದರೆ ಚೇತನ ಮತ್ತು ಅಚೇತನ ಎರಡು ವಸ್ತುಗಳು ಜಗತ್ತಿನಲ್ಲಿ ಇವೆ. ಇವುಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಸ್ವತಂತ್ರ ಅಸ್ತಿತ್ವ ಇದೆ. ಅನಾದಿಕಾಲದಿಂದ ಜೀವಗಳು ಸಂಸಾರದಲ್ಲಿ ಸುತ್ತಾ ಇದ್ದರು, ಸಂಸಾರದ ಬಂಧನದಲ್ಲಿ ಇರುತ್ತಿದ್ದರು, ಶರೀರ ಮತ್ತು ಕರ್ಮಗಳ ಬಂಧನದಲ್ಲಿ ಭವಭವಗಳಿಂದ ನಡೆದುಕೊಂಡು ಬರ್ತಾ ಇದ್ದರು. ಅವುಗಳಲ್ಲಿ ಒಂದು ವಸ್ತುವಿನ ಸ್ವತಂತ್ರತೆ ಅಂತಕ್ಕಂಥದ್ದಿದೆ. ಅವುಗಳಲ್ಲಿ ಒಂದು ಪ್ರಕಾರದ ತನ್ನದೇ ಆದ ದ್ರವ್ಯ ಗುಣ ಮತ್ತು ಪರ್ಯಾಯಗಳ ರೂಪದಲ್ಲಿ ವಸ್ತುವಿನ ಸ್ವಾತಂತ್ರ್ಯ ಹೇಗಿದೆ ಅನ್ನುವುದನ್ನು ತೀರ್ಥಂಕರರು ತಮ್ಮ ದಿವ್ಯಧ್ವನಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಏನಾಗಿದೆ ಆವಾಜ್ ಸರಿ ಇಲ್ಲ. ಕಾರಣದಿಂದ ಅದು ಸ್ವತಂತ್ರವಾಗಿದೆ. ಅದು ಈ ಥರದಲ್ಲಿ ಕಾರಣವಾಗಿ ಸ್ವತಂತ್ರವಾಗಿದೆ ಅನ್ನುವಂಥ ವಿಷಯ ತಿಳಿದುಕೊಳ್ಳುವಂಥದ್ದು. ಆತ್ಮ ಒಂದು ದ್ರವ್ಯ, ಕಾಲದ್ರವ್ಯ ಒಂದು ಸಹಾಯಕ. ಆತ್ಮ ಸ್ವತಂತ್ರ, ಕಾಲದ್ರವ್ಯ ಸಹಾಯಕ. ಯಾವುದರಲ್ಲಿ ಸ್ವತಂತ್ರ? ತಾನು ತನ್ನಲ್ಲಿದ್ದುಕೊಂಡು ತನ್ನ ದ್ರವ್ಯ ಗುಣ ಪರ್ಯಾಯಗಳಿಂದ ಪರಿಣಮನವಾಗಲಿಕ್ಕೆ ಸ್ವತಂತ್ರ. ಆದರೆ ಸಹಾಯವಿಲ್ಲದೆ ಪರಿಣಮನವಾಗೋದು ಕೂಡ ಕಷ್ಟ. ನೆಲವಿಲ್ಲದೆ ಮನುಷ್ಯ ನಡೆಯಲಾರ, ಶರೀರವಿಲ್ಲದೆ ಚತುರ್ಗತಿಗಳಲ್ಲಿ ಆತ್ಮ ಜೀವಿಸಲಾರ. ಸಂಸಾರದಲ್ಲಿ ಜೀವಿಸಬೇಕು ಅಂತಂದರೆ ದೇಹಧಾರಿ ಆಗಲೇಬೇಕು. ಮೋಕ್ಷದಲ್ಲಿ ಜೀವಿಸಬೇಕು ಅಂತಂದರೆ ದೇಹ ಮುಕ್ತನಾಗಿಯೇ ಜೀವಿಸಬೇಕು. ಎಲ್ಲಿ ಇದ್ದರೆ ಏನು ಜೀವಿಸುವಂತಹ ಜೀವನ ಈ ಆತ್ಮನಿಗೆ ಸ್ವತಂತ್ರವಾಗಿದೆ. ಹೀಗೆಯೇ ಜೀವಿಸಬೇಕು ಅನ್ನುವಂಥ ಪ್ರತಂತ್ರತೆ ಇಲ್ಲ. ಯಾವ ಥರ ಜೀವಿಸಬೇಕು? ನಾನು ಅನಾದಿ ಕಾಲದಿಂದ ಸಂಸಾರದ ಚತುರ್ಗತಿಗಳಲ್ಲಿದ್ದೇನೆ, ಶರೀರಧಾರಿಯಾಗಿದ್ದೇನೆ, ಶರೀರಧಾರಿಯಾಗಿಯೇ ಜೀವಿಸಬೇಕು, ಅನಂತ ಕಾಲದವರೆಗೆ ಜೀವಿಸಬೇಕು ಅನ್ನುವಂಥ ಯಾವ ನಿಯಮನೂ ಇಲ್ಲ. ಈ ಜೀವನ ನಮಗೆ ಬೇಡ ಅಂತಂದರೆ ಮುಂದಿನ ಯಾವುದೇ ಹೊಸ ಜೀವನವನ್ನು ಪಡೆಯಬಹುದು. ಅದನ್ನು ಪಡೆಯಲಿಕ್ಕೆ ಸ್ವತಂತ್ರತೆ ಇದೆಯೋ ಅಥವಾ ಇಲ್ಲ? ಇದೆ. ಮುಕ್ತಿಯ ಜೀವನ, ಮೋಕ್ಷದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಸ್ವತಂತ್ರತೆ ಇದೆ. ಸಂಸಾರದ ಬಂಧನಗಳನ್ನು ಕಳಚಿ ಹಾಕಲಿಕ್ಕೆ ನಮಗೆ ಸ್ವತಂತ್ರತೆ ಇದೆಯೋ ಅಥವಾ ಇಲ್ಲ? ಇದೆ. ಸ್ವತಂತ್ರತೆ ಇದೆ. ಆದರೆ ಮನೆಯಲ್ಲಿ ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ಸ್ವತಂತ್ರತೆ ಇದೆ, ಆದರೆ ಪರ್ಮಿಷನ್ನು ಬೇಕಲ್ಲ. ಅಲ್ಲಿ ಪರತಂತ್ರತೆ ಇದೆ. ಅಲ್ಲಿಂದ ಪರ್ಮಿಷನ್ ಸಿಕ್ತು ಅಂತಂದರೆ ಸ್ವತಂತ್ರ ಆಗಬಹುದು. ಪರ್ಮಿಷನ್ ಸಿಗಲಿಲ್ಲ ಅಂತಂದರೆ ಪರತಂತ್ರ ಆಗಿ ಉಳಿಯೋದು. ಈ ಪರತಂತ್ರತೆ ನಮ್ಮ ಬದುಕಿನಲ್ಲಿ, ಇದು ನಿಜವಾದ ಪರತಂತ್ರತೆಯೋ ವಾಸ್ತವಿಕವಾದ ಪರತಂತ್ರತೆಯೋ ನಿಶ್ಚಯದ ಪರತಂತ್ರತೆಯೋ ಅಥವಾ ವ್ಯವಹಾರದ ಪರತಂತ್ರತೆ? ವ್ಯವಹಾರದ ಪರತಂತ್ರತೆ. ನಿಶ್ಚಯದಲ್ಲಿ ಆತ್ಮ ಸ್ವತಂತ್ರ, ಆದರೆ ವ್ಯವಹಾರದಿಂದ ಪರತಂತ್ರ. ಈ ಎರಡು ಪಕ್ಷಗಳನ್ನು, ನಿಶ್ಚಯ ಪಕ್ಷ ಮತ್ತು ವ್ಯವಹಾರ ಪಕ್ಷವನ್ನು ತಿಳಿದುಕೊಂಡಿರತಕ್ಕಂತಹ ಆತ್ಮನಿಗೆ ನಿಶ್ಚಯ ಗೊತ್ತಾಯಿತು ಅಂತಂದರೆ ವ್ಯವಹಾರದ ಮಹತ್ವ ಕಡಿಮೆ ಆಗುತ್ತೆ. ವ್ಯವಹಾರದ ಮಹತ್ವ ಕಡಿಮೆ ಆದಾಗ ಮತ್ತು ವ್ಯವಹಾರ ನಿಶ್ಚಯ ಎರಡೂ ಸರಿಯಾಗಿ ತಿಳಿದು ಬಂದಾಗ, ಎರಡೂ ತಿಳಿದು ಬಂದಾಗ, ಅದರ ಜ್ಞಾನ ಸರಿಯಾಗಿ ಆದಾಗ ನಾವು ನಿಶ್ಚಯಕ್ಕೆ ಬೆಲೆ ಕೊಡ್ತೀವಿ ಅಥವಾ ವ್ಯವಹಾರಕ್ಕೇನೆ ಬೆಲೆ ಕೊಡ್ತೀವಿ? ನಾವು ನಿಶ್ಚಯಕ್ಕೆ ಬೆಲೆ ಕೊಡ್ತೀವಿ. ವ್ಯವಹಾರಕ್ಕೆ ಬೆಲೆ ಕೊಡುವಂತಹ ಪದ್ಧತಿ ವ್ಯವಹಾರ ಪದ್ಧತಿ, ನಿಶ್ಚಯಕ್ಕೆ ಬೆಲೆ ಕೊಡುವಂತಹ ಪದ್ಧತಿ ಇದು ನಿಶ್ಚಯ ಪದ್ಧತಿ, ಆತ್ಮಿಕ ಪದ್ಧತಿ, ಆಧ್ಯಾತ್ಮಿಕ ಪದ್ಧತಿ, ಸ್ವತಂತ್ರವಾದ ಪದ್ಧತಿ. ನನಗೆ ನನ್ನ ಬದುಕಿನಲ್ಲಿ ಆಧ್ಯಾತ್ಮಿಕ ಸುಖ ಬೇಕು, ಆತ್ಮಿಕ ಸುಖ ಬೇಕು, ಆತ್ಮಸುಖವನ್ನು ನಾನು ಪಡೆಯಲಿಕ್ಕೆ ಸ್ವತಂತ್ರನಾಗಿದ್ದೇನೆ, ಸ್ವತಂತ್ರ ಇದ್ದೇನೆ ಅನ್ನುವಂಥ ವಿಚಾರಗಳೆಲ್ಲ ಗೊತ್ತಾದಾಗ ಮನುಷ್ಯ ವ್ಯವಹಾರವನ್ನು ಲೋಪ ಮಾಡಿ ತನ್ನ ಆತ್ಮನ ಸಾಧನೆಗಾಗಿ, ತನ್ನ ಆತ್ಮನ ಉನ್ನತಿಗಾಗಿ, ತನ್ನ ಆತ್ಮನ ಅಭಿವೃದ್ಧಿಗಾಗಿ ವ್ಯವಹಾರವನ್ನು ತ್ಯಾಗ ಮಾಡ್ತಾನೋ ಅಥವಾ ಇಲ್ಲ? ಮಾಡ್ತಾನೆ. ತೀರ್ಥಂಕರರು ಇದನ್ನು ಮಾಡಿದರು. ವೈರಾಗ್ಯ ಆದ ನಂತರ ಯಾರಿಗಾದರೂ ಕರೆದು ನಾನು ದೀಕ್ಷಾ ತಗೊಳ್ಬೇಕೇನು ಅಂತ ಕೇಳಿದರು. ನಾನು ನನ್ನ ಆಧ್ಯಾತ್ಮದ ಉನ್ನತಿಗೆ ಹೋಗಬೇಕೇನು ಅಂತ ಕೇಳಿಕೊಂಡ್ರು. ಆತ್ಮ ಕಲ್ಯಾಣಕ್ಕಾಗಿ ಯಾರನ್ನೂ ಕೇಳಬೇಕಾಗಿಲ್ಲ. ಕೇಳಿದರೂ ಕೂಡ ಅದು ಒಂದು ವ್ಯಾವಹಾರಿಕವಾದ ಪರಿಸ್ಥಿತಿ. ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಇನ್ನೊಬ್ಬರಲ್ಲಿ ಕೇಳ್ಕೊಳ್ತೇವೆ ಅಂತಂದರೆ, ಯಾಕೆ ಕೇಳ್ಕೊಳ್ತೇವೆ? ನಾವು ದೀಕ್ಷೆಯನ್ನು ತಕ್ಕೊಂಡಾಗ ಇವರು ಬಂದು ನಮಗೆ ವಿಘ್ನವನ್ನು ಮಾಡಬಾರ್ದು. ನಮ್ಮ ಆತ್ಮಕಲ್ಯಾಣದಲ್ಲಿ, ನಮ್ಮ ಆತ್ಮ ವಿಕಾಸದ ದಾರಿಯಲ್ಲಿ, ಆತ್ಮೋನ್ನತಿಯ ಮಾರ್ಗದಲ್ಲಿ ಇವರು ಬಂದು ವಿಘ್ನವನ್ನು ಮಾಡಲಿಕ್ಕೆ ಶುರು ಮಾಡಿದರು ಅಂತಂದರೆ ಧರ್ಮ ಧ್ಯಾನ ಆಗುವುದು ಸ್ವಲ್ಪ ಕಷ್ಟ ಆಗುತ್ತದೆ ಅನ್ನುವ ದೃಷ್ಟಿಯಿಂದ ವ್ಯವಹಾರಿಕ ವಿಷಯಗಳನ್ನು ವ್ಯವಹಾರದಲ್ಲಿ ಮುಗಿಸ್ಕೊಂಡೇ ನಾವು ಪಾರಾಗುತ್ತೀವಿ. ಆದರೆ ಇದನ್ನು ಈ ಥರದಿಂದ ವ್ಯವಹಾರಿಕವಾಗಿ ಮುಗಿಸ್ಕೊಂಡು ಪಾರ ಆಗಲೇಬೇಕು ಅಂತಕ್ಕಂಥ ಯಾವ ನಿಯಮನೂ ಇಲ್ಲ. ಎಷ್ಟೋ ಜನ ಭವ್ಯ ಜೀವಾತ್ಮರು ಚತುರ್ಥ ಕಾಲದಲ್ಲಿ ಆತ್ಮ ಉನ್ನತಿಯ ದಾರಿಯನ್ನು ಸಾಧಿಸಿಕೊಳ್ಳಲಿಕ್ಕೆ ವ್ಯವಹಾರ ನಿಶ್ಚಯದ ಎಲ್ಲ ವಿಷಯಗಳನ್ನು ಅರಿತುಕೊಂಡು ನಿಶ್ಚಯ ಮಾರ್ಗ ಆತ್ಮೋನ್ನತಿಯ ಮಾರ್ಗ ಅಧ್ಯಾತ್ಮ ಮಾರ್ಗ ಯಾರ ಬದುಕಿನಲ್ಲಿ ಅತ್ಯಂತ ಪ್ರಧಾನವಾಯಿತೋ ಅವರು ವ್ಯವಹಾರದಲ್ಲಿ ಸೇರಲೇ ಇಲ್ಲ, ವ್ಯವಹಾರದ ಈ ಮಾತುಕತೆಗಳನ್ನು ನಿರ್ವಹಿಸಿಕೊಂಡು ಹೋಗಲಿಲ್ಲ, ಏಕಾಏಕಿ ದೀಕ್ಷಾ ತಕ್ಕೊಂಡ್ರು, ಯಾರಿಗೂ ಮನೆಯಲ್ಲಿ ಹೇಳಿ ಹೋಗಲಿಲ್ಲ, ಏಕಾಏಕಿ ಆತ್ಮೋನ್ನತಿಯ ದಾರಿಯನ್ನು ಹಿಡಿದುಕೊಂಡ್ರು. ಉದಾಹರಣೆಗೆ ನಮ್ಮ ಆಚಾರ್ಯ ಶ್ರೀಗಳವರು ಮನೆಯಲ್ಲಿ ಏನು ಪರ್ಮಿಷನ್ ತಕ್ಕೊಂಡು ಹೋದರು? ಅವ್ರ ಪರ್ಮಿಷನ್ ತಗೋಕೆ ಹೋಗ್ತಿರಂತಂದ್ರೆ ಅವರು ನಮಗೆ ಸಿಗ್ತಿರಲಿಲ್ಲ. ಅವರು ಪರ್ಮಿಷನ್ ಇಲ್ಲದೇನೆ ಧರ್ಮದ ಮಾರ್ಗದ ಮೇಲೆ ಆತ್ಮ ಸಾಧನೆಯ ದಾರಿಯನ್ನು ಹಿಡ್ಕೊಂಡ್ರು. ಅದಕ್ಕಾಗಿ ಎಲ್ಲರಿಗೂ ಸಿಕ್ಕರು, ಜಗತ್ತೆಲ್ಲ ಒಳ್ಳೆಯದನ್ಕೈತು. ಮನೆಯವರು ಏನೇ ಕಣ್ವರು, ಜಗತ್ತಿಗೆ ಬೇಕಾದರು, ಜಗತ್ತು ಅವರ ವಚನಗಳನ್ನು ಕೇಳಿ ಅವರ ಆಚರಣೆಯನ್ನು ನೋಡಿ ಅವರನ್ನು ತಮ್ಮ ಬದುಕಿನಲ್ಲಿ ಸ್ಥಾನ ಕೊಟ್ಟು ಅವರಿಗೆ ಸ್ಥಾನ ಕೊಟ್ಟು ತಮ್ಮ ಬದುಕಿನ ರಹಸ್ಯವನ್ನೆಲ್ಲ ಅರಿತುಕೊಂಡು ನಾವು ಹೀಗೆ ಆಗಬೇಕಂತಕ್ಕಂಥ ವಿಚಾರವನ್ನು ಮಾಡಲಿಕ್ಕತ್ರು. ಜಗತ್ತಿಗೆ ಹಿತ ಆಯಿತು, ಆದರೆ ಪರಿವಾರಕ್ಕೆ ಜರ ನುಕ್ಸಾನ್ ಆಯ್ತಲ್ಲ. ಹೇಳದೆ ಕೇಳದೆ ಹೋದ್ರಲ್ಲ ಅವರಿಗೂ ನುಕ್ಸಾನ್ ಆಗಲಿಲ್ಲ. ಯಾಕೆಂದರೆ ಹೇಳದೆ ಕೇಳದೆ ಸ್ವತಂತ್ರತೆಯ ಉಪಯೋಗವನ್ನು ಜೈನ ತತ್ವ ಏನು ಹೇಳ್ತದೆ, ಆತ್ಮ ಸ್ವತಂತ್ರ, ತಾನು ತನ್ನ ಆತ್ಮೋನ್ನತಿಗಾಗಿ ವ್ಯವಹಾರದಿಂದ ಯಾರನ್ನು ಕೇಳಿದರೂ ಕೂಡ ನಿಶ್ಚಯದಿಂದ ಕೇಳುವಂಥ ಅವಶ್ಯಕತೆ ಇಲ್ಲ. ವ್ಯವಹಾರವನ್ನು ಎಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು ಅಂತಂದರೆ ಅತ್ಯಂತ ಒಂದು ಕಠಿಣ ಪರಿಸ್ಥಿತಿ ಇದ್ದಾಗ, ಅತ್ಯಂತ ಒಂದು ಮುಂದಿನ ಭವಿಷ್ಯದಲ್ಲಿ ಯಾವುದೇ ಒಂದು ವಿಘ್ನ ಬಾಧೆಗಳು ಬರುತ್ತವೆ ಅನ್ನುವಾಗ ವ್ಯವಹಾರವನ್ನು ಅವಲಂಬಿಸಿ ಹೋಗಬೇಕು. ತೀರ್ಥಂಕರರು ವೈರಾಗ್ಯವನ್ನು ತಾಳಿದಾಗ ಯಾರನ್ನೂ ಕೂಡ ವಿಚಾರಿಸುವುದೇ ಇಲ್ಲ. ಯಾಕೆಂದರೆ ಸ್ವತಂತ್ರ ಆತ್ಮ ಜೈನ ತತ್ವಗಳ ಮೂಲ ಬೋಧಕರು, ಮುಖ್ಯ ಬೋಧಕರು ತೀರ್ಥಂಕರರು. ಅವರ ಕೇಳಿ ಹೊಂಟ್ರ ಅಂತಂದ್ರೆ ನಾವೇನು ಮಾಡೋರು? ಮಹಾವೀರ ಭಗವಂತರಿಗೆ ವೈರಾಗ್ಯ ಆಯಿತು, ಆದಿನಾಥ ಭಗವಂತರಿಗೆ ವೈರಾಗ್ಯ ಆಯಿತು, ಪರಿಗ್ರಹವನ್ನು ಬಿಡುವ ದೃಷ್ಟಿಯಿಂದ, ಪರಿಗ್ರಹವನ್ನು ತ್ಯಾಗ ಮಾಡುವ ದೃಷ್ಟಿಯಿಂದ ಯಾರನ್ನೋ ಕರೆದ್ರು ಪರಿವಾರದವರನ್ನು, ತಮ್ಮ ಮಕ್ಕಳನ್ನು ತೀರ್ಥಂಕರು ಕರೆದ್ರು. ಮಕ್ಕಳಿಗೆ ತಮ್ಮ ರಾಜ್ಯದ ಭಾರವನ್ನು ಒಪ್ಪಿಸಿದರು. ಭರತ್ ಚಕ್ರವರ್ತಿಗೆ, ಬಾಹುಬಲಿಗೆ, ಉಳಿದ ಎಲ್ಲ ಪುತ್ರರನ್ನು ಕರೆದು ಈ ರಾಜ್ಯವನ್ನೆಲ್ಲ ಎಲ್ಲರಿಗೂ ಹಂಚಿದರು. ಹಂಚಿದ ನಂತರ ಪರ್ಮಿಷನ್ ತಗೊಂಡ್ರೇನು? ಆತ್ಮಕಲ್ಯಾಣಕ್ಕಾಗಿ ನೀವು ಎಲ್ಲರೂ ಕೂಡಿ ಪರ್ಮಿಷನ್ ಕೊಡಿ, ಒಂದು ಲೈಸೆನ್ಸ್ ಕೊಡಿ ಬರೆದು, ಆಮೇಲೆ ನಾವು ದೀಕ್ಷಾ ತಗೊಳ್ತೇವೆ. ಹೀಗೇನಂದ್ರೇನು? ಇಲ್ಲ. ಯಾವ ಕರ್ತವ್ಯಗಳನ್ನು ಅವರು ಮಾಡಬೇಕಾಗಿತ್ತೋ ಅವುಗಳನ್ನೆಲ್ಲ ಮಾಡಿ ಮುಗಿಸಿದರು. ತಮ್ಮ ಮಕ್ಕಳಿಗೆ ಎಲ್ಲ ತಮ್ಮ ಭಾರವನ್ನು ಒಪ್ಪಿಸಿದರು. ಆ ಭಾರವನ್ನು ಒಪ್ಪಿಸಲಿಕ್ಕೆ ಮಾತ್ರ ಅವರು ಬೇಕು. ದೀಕ್ಷೆಯನ್ನು ತಗೊಳ್ಳಿಕ್ಕೆ ಯಾರೂ ನಿಮಗೆ ಅಡ್ಡಿ ಆತಂಕಗಳನ್ನು ಮಾಡುವಂಥ ಪರಿಸ್ಥಿತಿ ಇರಲ್ಲ, ಮಾಡುವುದೂ ಇಲ್ಲ. ಏನಾದರೂ ನಮ್ಮ ತಲೆಯ ಮೇಲೆ ಜಿಮ್ಮೇದಾರಿಗಳು ಇದ್ದು ಅಂತಂದರೆ ಆ ಜಿಮ್ಮೇದಾರಿಗಳನ್ನು ಯಾರಿಗಾದರೂ ಒಪ್ಪಿಸಿ ಹೋಗುವಂತಹ ಕರ್ತವ್ಯ ಇದೆ. ಆದರೆ ಆತ್ಮ ಕಲ್ಯಾಣಕ್ಕಾಗಿ ಪರ್ಮಿಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಒಪ್ಪಿಸುವಂಥದ್ದಕ್ಕೆ ಸ್ವತಂತ್ರತೆ ಇದೆ. ಕರೀಬೇಕು, ಅದನ್ನೆಲ್ಲ ಒಪ್ಪಿಸಬೇಕು. ಇನ್ನು ಮೇಲೆ ನಾನು ಆತ್ಮ ಕಲ್ಯಾಣಕ್ಕಾಗಿ ಹೋಗುತ್ತೇನೆ ಅನ್ನುವಂಥ ಯಾವ ಅವಶ್ಯಕತೆಯೂ ಇಲ್ಲ. ವಿಕಲ್ಪಗಳು ಬದುಕಿನ ಜೀವನದಲ್ಲಿ, ಪಾರಿವಾರಿಕ ಜೀವನದಲ್ಲಿ ಯಾವುದರಿಂದ ಉತ್ಪನ್ನ ಆಗ್ತವೆ ಅಂತಂದರೆ ಪರಿಗ್ರಹದ ಕಾರಣದಿಂದ. ಆತ್ಮಕಲ್ಯಾಣಕ್ಕಾಗಿ ಹೋಗುವಂಥವರು ಯಾರಿಗೆ ಪರಿಗ್ರಹವನ್ನು ಒಪ್ಪಿಸ್ತಾರೆ ಆ ಪರಿಗ್ರಹ ಬೇಕು ಅಂತಂದರೆ ಅವರು ತಗೊಳ್ಬಹುದು, ಸ್ವೀಕಾರ ಮಾಡಬಹುದು. ಬೇಡ ಅಂತಂದರೆ ಅವರು ಸ್ವತಂತ್ರ ಇದ್ದಾರೆ. ಬೇಕು ಅಂತಂದರೆ ಬೇಕು ಅನ್ನುವುದಕ್ಕೂ ಸ್ವತಂತ್ರ, ಬೇಡ ಅನ್ನುವುದಕ್ಕೂ ಸ್ವತಂತ್ರ. ಹಿಂದೊಮ್ಮೆ ಎಂದು ಇತಿಹಾಸದಲ್ಲಿ ಚತುರ್ಥ ಕಾಲದಲ್ಲಿ ಒಬ್ಬ ರಾಜನಿಗೆ 7 ಮಕ್ಕಳಿದ್ರಂತೆ. ರಾಜ ತನ್ನ ರಾಜ್ಯವನ್ನು ಮಾಡ್ತಾ ಮಾಡ್ತಾ ವಯಸ್ಸಾಯಿತು. ಅದಕ್ಕೊಂದು ಸಮಯ ಇದೆ, ಆ ಸಮಯ ಮುಗಿದ ನಂತರ ಜೈನ ಶಾಸ್ತ್ರಗಳೆಲ್ಲ ಏನು ಹೇಳ್ತವೆ ಅಂತಂದರೆ ಇಂತಿಷ್ಟು ವಯಸ್ಸು ಮುಗಿದ ನಂತರ ಈ ಪರಿಗ್ರಹದ ಮೋಹವನ್ನು ತ್ಯಾಗ ಮಾಡಬೇಕು, ಆತ್ಮಕಲ್ಯಾಣದ ಮಾರ್ಗವನ್ನು ಸ್ವೀಕಾರ ಮಾಡಬೇಕು, ಆಶ್ರಮದಲ್ಲಿ ಹೋಗಬೇಕು, ಇಲ್ಲ ಅಂತಂದರೆ ಸನ್ಯಾಸವನ್ನು ಧಾರಣ ಮಾಡಬೇಕು. ಯಾವುದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನದ ಉನ್ನತಿಗಾಗಿ ಒಂದು ಮಾರ್ಗವನ್ನು ಆಯ್ದುಕೊಳ್ಳಬೇಕು. ಸನ್ಯಾಸ ಜೀವನ ಇದು ಅತಿ ಉತ್ತಮ. ಇದು ಆಗಲಿಲ್ಲ ಅಂತಂದರೆ ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡಿ, ಮನೆಯನ್ನು ತ್ಯಾಗ ಮಾಡಿ ಯಾವುದೇ ಒಂದು ಆಶ್ರಮದಲ್ಲಿದ್ದುಕೊಂಡು ಧ್ಯಾನ, ಅಧ್ಯಯನ, ಸ್ವಾಧ್ಯಾಯ, ಆತ್ಮತತ್ವ ಚಿಂತನ ಇದನ್ನು ಮಾಡ್ತಾ ಮಾಡ್ತಾ ಆತ್ಮಿಕ ಸಂಸ್ಕಾರವನ್ನು ಹಾಕಿಕೊಂಡು ಆತ್ಮಿಕ ಸಂಸ್ಕಾರವನ್ನು ಬದುಕಿನಲ್ಲಿ ಬೆಳೆಸಿಕೊಳ್ಳಬೇಕು. ಆತ್ಮಚಿಂತನೆಯಲ್ಲಿ ನಮ್ಮ ಮನಸ್ಸು ಸಂಸ್ಕಾರಿತವಾದಾಗ, ನಮ್ಮ ಮನಸ್ಸು ಪ್ರೌಢತೆಯನ್ನು ಹೊಂದಿದಾಗ ನಮಗೆ ಸಲ್ಲೇಖನ ಮರಣ ಅಂತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಆತ್ಮ ಸಂಸ್ಕಾರ ಇಲ್ಲದೆ ಸಲ್ಲೇಖನ ಮರಣ ಆಗುವುದು ಕಷ್ಟ. ಆತ್ಮ ಸಂಸ್ಕಾರ ಬೇಕು. ಆತ್ಮ ಸಂಸ್ಕಾರ ಇಲ್ಲದೆ ಸಲ್ಲೇಖನ ಮಾಡ್ಕೊಳ್ಳಿಕ್ಕೆ ಹೋಗ್ತೇವೆ ಅಂತಂದರೆ ಅದು ಸಲ್ಲೇಖನ ಅಲ್ಲವೇ ಅಲ್ಲ, ಅದು ಶರೀರ ದಂಡನೆ ಮಾತ್ರ. ಆತ್ಮ ತತ್ವಜ್ಞಾನ ಇಲ್ಲದೆ, ಆತ್ಮಿಕ ಸಂಸ್ಕಾರಗಳಿಲ್ಲದೆ, ಅಧ್ಯಯನವಿಲ್ಲದೆ ಸಮಾಧಿ ಮರಣವನ್ನು ಮಾಡಿಕೊಳ್ಳಿಕ್ಕೆ ಹೋಗ್ತೇವೆ ಅಂತಂದರೆ ಯೋಗ್ಯ ರೀತಿಯಲ್ಲಿ ಯಾವ ಥರದ ಮರಣ ಆಗಬೇಕೋ ಆ ಥರದ ಮರಣ ಆಗುವುದೇ ಇಲ್ಲ. ಸ್ವಾಧ್ಯಾಯ ಇಲ್ಲದಂತಹ ಮನುಷ್ಯ, ತತ್ವಗಳನ್ನು ತಿಳಿಯದೇ ಇರತಕ್ಕಂಥ ಮನುಷ್ಯ, ಆತ್ಮ ಏನು, ಶರೀರ ಏನು, ಸಮ್ಯಕ್ ದರ್ಶಿನೇನು, ಜ್ಞಾನೇನು, ಮತ್ತು ಚಾರಿತ್ರೇನು, ರತ್ನತ್ರಯೇನು, ಪರಮಾತ್ಮ ಏನು, ಮೋಕ್ಷ ಏನು, ಇದು ಏನು ಗೊತ್ತಿಲ್ಲದಂತಹ ಮನುಷ್ಯ ಸಲ್ಲೇಖನ ಮರಣವನ್ನು ಸ್ವೀಕಾರ ಮಾಡ್ತಾನೆ, ಸಲ್ಲೇಖನ ಮಾಡ್ಕೊಳ್ತಾನಂತಂದರೆ ಅದು ಕೇವಲ ದೇಹ ದಂಡನೆ ಆಗುತ್ತೆ. ಸಮ್ಯಕ್ ದರ್ಶನ ಅಂದರೆ ಏನು ಗೊತ್ತಿಲ್ಲ. ಆಮೇಲೆ ಮುನಿಯಾಗಿ ಅಥವಾ ಶ್ರಾವಕ ಜೀವನವನ್ನು ಧರ್ಮ ಧರ್ಮ ಅಂತ ಹೇಳಿಬಿಟ್ಟು ಕ್ರಿಯಾಕಾಂಡಗಳಲ್ಲಿ ಜೀವನವನ್ನು ಸಾಗಿಸಿಕೊಂಡು ಕೊನೆಗೆ ಮರಣವನ್ನು ಸಾಧಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದರೆ ಆ ಮರಣ ಸಕ್ಸಸ್ ಅಲ್ಲ, ಅದು ಕೂಡ ಬಾಲ್ ಬಾಲ್ ಮರಣ. ಜೀವನ ಎಲ್ಲ ಹೊರಟು ಹೋಯಿತು, ಇನ್ನೂ ಸಮ್ಯಕ್ ದರ್ಶನ ಧಾರಣೆ ಮಾಡಲೇ ಇಲ್ಲ. ಸಮ್ಯಕ್ತ್ವ ಅಂದರೆ ಏನು, ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಇನ್ನು ಇಂಥ ಒಂದು ಜೀವನದಲ್ಲಿರತಕ್ಕಂತಹ ಮನುಷ್ಯನಿಗೆ ಸಮಾಧಿ ಅವಶ್ಯಕ ಏನು? ಸಮಾಧಿ ಅಂದರೆ ಏನು? ಸಮ್ಯಕ್ ದರ್ಶನ ಇಲ್ಲದೇ ಸಮಾಧಿ ಮರಣ ಮಾಡಿಕೊಳ್ಳೋದೇನು? ಸಮಾಧಿಗೆ ಏನೇನು ಬೇಕು? ಸಮ್ಯಕ್ ದರ್ಶನ ಬೇಕು, ಸಮ್ಯಕ್ ಜ್ಞಾನ ಬೇಕು, ಶಾಸ್ತ್ರಜ್ಞಾನ ಸಮ್ಯಕ್ ಜ್ಞಾನ, ತತ್ವಜ್ಞಾನ ಸಮ್ಯಕ್ ಜ್ಞಾನ, ಆತ್ಮಜ್ಞಾನ ಸಮ್ಯಕ್ ಜ್ಞಾನ, ಮೋಕ್ಷ, ಸಪ್ತ ತತ್ವಗಳು, ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮತ್ತು ಮೋಕ್ಷ, ಈ ತತ್ವಗಳ ಜ್ಞಾನ, ಆತ್ಮಜ್ಞಾನ, ಇದೆಲ್ಲ ಬೇಕು. ಇದಿಲ್ಲದೆ ನೇರವಾಗಿ ನಾವು ಸಮಾಧಿ ಮರಣವನ್ನು ಮಾಡ್ಕೊಳ್ತೀವಿ ಅಂತಂದರೆ ಸಮಾಧಿ ಅಂದರೆ ಏನು ಅದು ಗೊತ್ತಿಲ್ಲ, ಸಲ್ಲೇಖನ ಅಂದರೆ ಏನು ಅದು ಗೊತ್ತಿಲ್ಲ. ಅದು ಏನೋ ಹೇಳ್ತಾರೆ ಕೊನೆಯಲ್ಲಿ ಹಿಂಗೆ ಮಾಡ್ಕೋಬೇಕಂತ, ಹೆಂಗೆ ಆಹಾರ ಬಿಡೋದಂತ, ಮತ್ತೇನು ಮಾಡೋದಂತ, ಆಹಾರ ಬಿಡೋದ, ಆಮೇಲೆ ನೀರು ಬಿಡೋದು, ಆಮೇಲೆ ಏನು ಬಿಡೋದ, ಆಮೇಲೆ ಶರೀರ ಬಿಡೋದು, ಯಾಕೆ ಬಿಡೋದ ಅದೇನು ಗೊತ್ತಿಲ್ಲ. ಶರೀರ ಬಿಟ್ಟು ಎಲ್ಲಿ ಹೋಗೋದ ಅದು ಭೀ ಗೊತ್ತಿಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ಸ್ವಾಧ್ಯಾಯ ಬೇಕೋ ಬೇಡೋ? ಸ್ವಾಧ್ಯಾಯದಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ನಾನು ಬದುಕಿನಲ್ಲಿ ಯಾವ ಉದ್ದೇಶದಿಂದ ಈ ಸಲ್ಲೇಖನ ಮರಣವನ್ನು ಮಾಡಿಕೊಳ್ತಾ ಇದ್ದೇನೆ, ನನ್ನ ಅಂತಿಮ ಗುರಿ ಯಾವುದು, ಆ ಗುರಿಯನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಆ ಗುರಿ ನನಗೆ ಯಾವಾಗ ಸಾಧ್ಯ, ಆ ಗುರಿಯವರಿಗೆ ಮುಟ್ಟೋದು ಯಾವಾಗ ಸಾಧ್ಯ, ಇದೆಲ್ಲ ಗೊತ್ತಾಗ್ತದೆ. ಇದೆಲ್ಲ ಗೊತ್ತಾದಾಗ ಸಲ್ಲೇಖನ ಮರಣವನ್ನು ಮಾಡಿಕೊಳ್ಳಬೇಕು. ಒಬ್ಬ ರಾಜನಿಗೆ 7 ಜನ ಮಕ್ಕಳಿದ್ದರು, 7 ಜನ ರಾಜನಿಗೆ ವಯಸ್ಸಾಗಿತ್ತು. ದೊಡ್ಡ ಮಗನನ್ನು ಕರೆದ, ಮೊದಲನೇ ನಂಬರ್ದವನು. ಆತ ಹೇಳಿದ, ನಾನು ಇವತ್ತು ಪರಿಗ್ರಹವನ್ನು ಬಿಡಬೇಕಂತೀನಿ, ನನಗೆ ವಯಸ್ಸಾಯಿತು, ಇನ್ನು ರಾಜಭಾರವನ್ನೆಲ್ಲ ನೀವು ರಕ್ಷಣೆ ಮಾಡಿಕೊಂಡು ಹೋಗಬೇಕು, ಕಾಪಾಡಿಕೊಂಡು ಹೋಗಬೇಕು, ಇದನ್ನು ಈ ಜವಾಬ್ದಾರಿಯನ್ನು ನೀನು ತಗೋಬೇಕು ಅಂತ ಹೇಳಿದಾಗ ಅವನು ಕೇಳ್ಕತ್ತ, ದೊಡ್ಡ ಮಗ, ನೀನು ಎಲ್ಲಿ ಹೊರಟೋದು, ನೀವು ಹೊರಟಿದ್ದೆ ಎಲ್ಲಿ? ಅಲ್ಲ ಆಮೇಲೆ ಹೇಳ್ತೀನಿ ನಾನು, ಆದರೆ ಈ ನನಗೆ ವಯಸ್ಸಾಗಿದೆ, ಈ ರಾಜಕೀಯ ಭಾರಗಳನ್ನೆಲ್ಲ ಇನ್ನು ನೀವೇ, ನೀವು ದೊಡ್ಡವರಾಗಿದ್ದೀರಿ, ನೀವೇ ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟ. ಯಾಕೆ ನಿಮಗೇನು ನಾರಾಜರಾದ್ರ, ನೀವು ಮನೆಯೊಳಗೆಲ್ಲ ಯಾರಾದ್ರಿಂದ ನಿಮಗೆ ತೊಂದರೆ ಇದೆಯೇನು? ತೊಂದರೆ ಏನಿಲ್ಲ, ಇನ್ನೂ ನಾನು ಸಾಯುವ ತನಕ ಈ ರಾಜ್ಯಭಾರವನ್ನು ನಡೆಸಿಕೊಂಡು ಹೋಗ್ಬೋದು, ಆದರೆ ಅದು ಸಾಯುವ ತನಕ ನಡೆಸುವಂತಹ ನಡೆಸಿಕೊಂಡು ಹೋಗತಕ್ಕಂಥ ಕರ್ತವ್ಯ ನಮ್ಮದಲ್ಲ. ಇರುವಾಗಲೇ ಸ್ವಲ್ಪ ಆಯುಷ್ಯ ಇರುವಾಗಲೇ ಇದನ್ನು ತ್ಯಾಗ ಮಾಡುವಂಥ ಅವಶ್ಯಕತೆ ಇರ್ತದೆ, ಇದನ್ನು ತ್ಯಾಗ ಮಾಡಬೇಕು, ತ್ಯಾಗ ಮಾಡ್ತಾ ಇದ್ದೀನಿ, ಇದನ್ನು ನೀನು ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಹೇಳಿದ. ಹಂಗೆ ಯಾಕೆ ಅಂತ, ನೀವು ಇದನ್ನು ತ್ಯಾಗ ಮಾಡಿ ಎಲ್ಲಿ ಹೋಗೋರು, ಎಲ್ಲಿ ಕೊಂಡವರು ಗೊತ್ತಾಗಲಿಲ್ಲ. ಆಮೇಲೆ ಕೇಳ್ತಾ ಇದ್ದಾನೆ ಅಂದಮೇಲೆ ಹೇಳಲೇಬೇಕಲ್ಲ, ಮಗನಿಗೆ ಏನೂ ಗೊತ್ತಿಲ್ಲ, ಧಾರ್ಮಿಕಲ್ಲ ಎಂದು ಕೇಳಿದವನಲ್ಲ, ಏನೂ ಅಲ್ಲ, ಧಾರ್ಮಿಕ ಸಂಸ್ಕಾರಗಳಿರಲಿಲ್ಲ. ಆದರೆ ರಾಜನಿಗೆ ವೈರಾಗ್ಯ ಆಗಿದೆ. ರಾಜನಿಗೆ ಧರ್ಮವೂ ಗೊತ್ತು, ಸಂಸಾರವೂ ಗೊತ್ತು, ಮಕ್ಕಳಿಗೇನೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಆತ್ಮ ಸಾಧನೆಯನ್ನು ಸ್ವಲ್ಪ ಮಾಡ್ಕೊಳ್ಬೇಕು, ನಾನೇನು ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ಇರಬೇಕು, ಧರ್ಮ ಮಾಡಬೇಕು, ಆತ್ಮ ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳಿದ. ಆತ್ಮ ಸಾಧನೆ ಅಂದರೆ ಏನು, ಧರ್ಮ ಅಂದರೆ ಏನು ಕೇಳಿದಾಗ ಏನು ಹೇಳಬೇಕು ರಾಜ? ಇನ್ನೂ ತನಕಂತೂ ಏನು ಹೇಳಿಲ್ಲ, ಮಕ್ಕಳಿಗೆ ಸಂಸ್ಕಾರ ಹಾಕಿಲ್ಲ. ಇನ್ನು ಲಾಸ್ಟ್ ಕೇಳ್ತಾ ಇದ್ದಾನಂದಮೇಲೆ ದೊಡ್ಡ ಮಗ, ಅವನಿಗೆ ಏನು ಹೇಳಬೇಕು? ಒಂದು ದಿವಸದೊಳಗೆ ಹೋದರೆ ಗೊತ್ತಾಗಲ್ಲ, ಹೇಳಿದರೆ ಗೊತ್ತಾಗಂಗಿಲ್ಲ, ಒಂದು ತಾಸಿನಲ್ಲಿ ಹೇಳಿದ್ರೂ ಗೊತ್ತಾಗುವಂಥದ್ದಲ್ಲ. ಇನ್ನೇನು ಹೇಳಬೇಕು? ಧರ್ಮ ಅಂತಂದರೆ ಏನು ಒಂದು ತಾಸಿನಲ್ಲಿ ಹೇಳೋಕ್ಕೆ ಸಾಧ್ಯ? ಇದನ್ನು ನಿನಗೆ ನಂತರ ಹೇಳ್ತೀನಿ, ಇದನ್ನು ಮೊದಲು ನೀನು ಜವಾಬ್ದಾರಿ ತಗೊಳು ಅಂತ ಹೇಳಿದ. ಆಯಿತು, ತಗೊಳ್ತೀನಿ. ಆದರೆ ನೀವು ಎಲ್ಲಿ ಹೊಂಟಿದ್ದೀರಿ ಅದನ್ನ ಹೇಳಿರಲ್ಲ. ಆಮೇಲೆ ಏನು ಹೇಳಿದ ಅಂತಂದರೆ, ನಾನು ದಿಗಂಬರ ಮುನಿ ದೀಕ್ಷೆಯನ್ನು ತಕ್ಕೊಂಡು ತಪಸ್ಸಿಗೆ ಹೊರಟಿದ್ದೇನೆ, ಅದಕ್ಕಾಗಿ ಇದು ಮೋಹ, ಈ ಜಾಲ, ಈ ಪರಿಗ್ರಹ, ಈ ವಿಕಲ್ಪ ನನಗೆ ಇನ್ನೂ ಬೇಡ. ನನ್ನ ವಯಸ್ಸು ಉಳಿದಿರೋನು ಇನ್ನೊಂದು 20 ವರ್ಷ, ಆ 20 ವರ್ಷದಲ್ಲಿ ನಾನು ಕಲ್ಯಾಣ ಮಾಡ್ಕೊಳ್ಬೇಕಂತೀನಿ ಅಂತಂದಾಗ, ಇದಕ್ಕಿಂತ ಹೆಚ್ಚಿನ ಸುಖ ಅದರಲ್ಲಿ ಇದೆ ಅನ್ನೋ ಏನಂತ ಕೇಳಿದ ಮಗ. ಸಾಂಸಾರಿಕ ಸುಖ, ರಾಜಪಾಠದ ಸುಖ, ಇಲ್ಲಿ ಏನು ದುಃಖ ಇರಲಿಲ್ಲ, ಯಾರಿಗೂ ಯಾವ ಸಂಕಟ ನೋವುಗಳಿರಲಿಲ್ಲ, ಬಾಧೆಗಳಿರಲಿಲ್ಲ, ಎಲ್ಲರೂ ಸುಖಿ ಇದ್ದೇವೆ ಅಂದಮೇಲೆ ಇಂಥ ರಾಜ್ಯ ಸುಖವನ್ನು ಬಿಟ್ಟರೆ ಇನ್ನೊಂದು ಯಾವುದೂ ಸುಖ ಇಲ್ಲ ಅಂತ ನಾನು ತಿಳ್ಕೊಂಡಿರೋದು. ಇದಕ್ಕಿಂತ ಹೆಚ್ಚಿನ ಸುಖ ಎಲ್ಲಿಯಾದರೂ ಇದೆ ಏನಂತ ಕೇಳಿದ. ಆಮೇಲೆ ರಾಜ ಏನು ಹೇಳಬೇಕು? ಇಲ್ಲ ಅಂತ ಹೇಳಬೇಕಾ? ಸುಳ್ಳು ಹೇಳಬೇಕಾ? ಏನು ಸತ್ಯ ಇದೆ ಅದೇ ಹೇಳಬೇಕಲ್ಲ. ರಾಜ ಹೇಳ್ತಾನೆ, ಇದಕ್ಕಿಂತ ಹೆಚ್ಚಿನ ಸುಖ ಒಂದಿದೆ, ಅದು ಎಲ್ಲಿದೆ ಅಂತ ಕೇಳಿದಾಗ ಅದು ಆತ್ಮನಲ್ಲಿ ಇದೆ. ಅದನ್ನು ಹೇಗೆ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದಾಗ ಅದು ತಪಸ್ಸಿನ ಮಾರ್ಗದಿಂದ ಪ್ರಾಪ್ತ ಆಗ್ತದೆ ಅಂತ ಹೇಳಿದ. ಹಾಗಾದರೆ ಅದು ನಿನಗೆ ಸಾಧ್ಯ ಇದೆ ಈ ವಯಸ್ಸಿನಲ್ಲಿ, 60 ವಯಸ್ಸಿನಲ್ಲಿ, ಇನ್ನೊಂದು 20 ವರ್ಷ ಬದುಕೋದಿದೆ, 60 ವಯಸ್ಸಿನಲ್ಲಿ ನಿನಗೆ ಸಾಧ್ಯ ಇದೆ, ನನಗೆ ಸಾಧ್ಯ ಇದೆಯೋ ಅಥವಾ ಇಲ್ಲ ಅಂತ ಕೇಳಿದೆ. ಏನು ನನಗೂ 60 ವರ್ಷ ಆದ ನಂತರ ಅದು ಸಿಗ್ತದೆಯೋ? ಸುಳ್ಳು ಮಾತಾಡೋಕ್ಕೆ ಹೆಂಗೆ ಬರುತ್ತೀನಿ? ಹಾಗೇನಿಲ್ಲ, ಚಿಕ್ಕ ವಯಸ್ಸಿನಲ್ಲೂ ಕೂಡ ಅದು ಪ್ರಾಪ್ತ ಆಗಲಿಕ್ಕೆ ಸಾಧ್ಯ, ವೃದ್ಧಾವಸ್ಥೆಗೆ ಬಂದ ನಂತರನೂ ಕೂಡ ಅದು ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ, ಹಾಗಾದರೆ ನನಗೂ ಸಾಧ್ಯ ಇದೆಯೇನು ಅಂತ ಕೇಳಿದ. ನಿನಗೂ ಸಾಧ್ಯ ಇದೆ, ಹಾಗಾದರೆ ನನಗೆ ಯಾಕೆ ಕೊಡ್ತಾ ಇರೋದು? ಮತ್ತಾರಿಗಿರು ಇದನ್ನು ಕೊಡು, ನಾವು ಇಬ್ಬರು ಹೋಗೋಣ ಅಂತ ಹೇಳಿ. ಮತ್ತೆ ಯಾರಿಗಾದರೂ ಕೊಡು, ನಾವು ಇಬ್ಬರು ಹೋಗೋಣ, ಆ ಸುಖ ನನಗೂ ಸಿಗಲಿ ನಿನಗೂ ಸಿಗಲಿ. ಇದಕ್ಕಿಂತ ಹೆಚ್ಚಿನ ಸುಖ ನಿನಗೆ ಸಿಗ್ತಾ ಇದೆ ಅಂದಮೇಲೆ ನನಗೆ ಸಿಗಬಾರ್ದೇನು? ನನ್ನ ಮೇಲೂ ಸ್ವಲ್ಪ ದಯ ಮಾಡಬೇಕಲ್ಲ ನಿಮಗೆ, ಅಂಥ ದೊಡ್ಡ ಸುಖ ಇದೆ ಅಂದಮೇಲೆ ನನಗೂ ಸಿಗಲಿ ನಿಮಗೂ ಸಿಗಲಿ. ರಾಜನಿಗೆ ಸಂತೋಷವಾಯಿತು ಕೇಳಿ ಈ ಮಾತನ್ನು. ಮಗ ಮೋಹ ಬಿಡ್ತಾ ಇದ್ದಾನಂದಮೇಲೆ ನೋಡ್ರಿ, ನಾನು ದೀಕ್ಷಾ ತಗೊಳ್ತಿದ್ದೇನೆ, ಯಾರು ಸಂಘಟ ಬರೋರು ಬರ್ರಿ ಅಂತಂದರೆ ಯಾರು ತಯಾರಾಗಲ್ಲ. ಸ್ವತಃ ಮಗ ಹೇಳ್ತಾ ಇದ್ದಾನೆ, ಇದಕ್ಕಿಂತ ಹೆಚ್ಚಿನ ಸುಖ ಯಾವುದಿದೆ ನೀವು ಹೇಳಿಕೊಟ್ರೆ ನಾನೂ ಬರ್ತೀನಿ ಅಂತ. ಆಮೇಲೆ ಹೇಳಿಕೊಡ್ಬೇಕಾಯ್ತು. ಹೇಳಿಕೊಟ್ಟ ನಂತರ ಇಬ್ಬರು ತಯಾರಾದರು. ಆಯಿತು, ನೀನು ಸಂಘಟ ನಡಿ. ಇಬ್ಬರು ಸನ್ಯಾಸ ವೇಷವನ್ನು ಧಾರಣ ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುವನ ನಿರ್ಣಯ ಆಯಿತು. ಆಮೇಲೆ ಇನ್ನು ಇಬ್ಬರು ಸಮಸ್ಯೆ ಬಂತಲ್ಲ, ಈ ರಾಜಪಾಠವನ್ನು ಯಾರಿಗೆ ಒಪ್ಪಿಸೋದು? ಅವನ ಹಿಂದಿನ ಮಗನನ್ನು ಕರೆದ. ಇಬ್ಬರೂ ಕೂಡಿ ಕೂತ್ಕೊಂಡ್ರು. ಆಮೇಲೆ ಇಬ್ಬರೂ ಹೇಳ್ತಾ ಇದ್ದಾರೆ ಇವರು, ಈ ರಾಜಪಾಟವನ್ನು ನಿಮ್ಗೆ ಒಪ್ಪಿಸ್ತೀವಿ ಮತ್ತು ನೀವು ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರ ಮಾಡಿ ಮತ್ತು ನಾವು ಹೋಗ್ತೀವಿ, ನಾವು ಎಲ್ಲಿಯೂ ಹೋಗ್ತಾ ಇದ್ದೀವಿ. ಅವನ ತಮ್ಮ ಕೇಳ್ತಾ ಇದ್ದಾನೆ, ಅಣ್ಣ ನೀವು ಎಲ್ಲಿ ಹೊಂಟಿದ್ದೀರಿ, ಎಲ್ಲಿ ಹೊಂಟಿದ್ದೀರಿ, ನೀವು ಯಾತ್ರೆಗೆ ಹೊಂಟಿದ್ದೀರೋ ಅಥವಾ ಎಲ್ಲಿ ಹೊಂಟಿದ್ದೀರೋ, ಏನದ? ಇವನಿಗೂ ಧರ್ಮ ಗೊತ್ತಿಲ್ಲ. ಆ ಏಳು ಜನರಿಗೆ ಏನೇನು ಗೊತ್ತಿರಲಿಲ್ಲ. ಆಮೇಲೆ ಈ ತಮ್ಮನಿಗೆ ರಾಜ್ಯದ ಭಾರವನ್ನು ಒಪ್ಪಿಸುವುದಕ್ಕಾಗಿ ಎಲ್ಲರನ್ನು ಕರೆದುಕೊಂಡು ಬಂದರು. ಸಣ್ಣ ಸಣ್ಣವ್ರನ್ನೆಲ್ಲರನ್ನು ಕರೆದುಕೊಂಡು ಬಂದು ಕೂರಿಸಿದರು. ನೋಡಪ್ಪ ನೀವು ಆರು ಮಂದಿ ಇದ್ದೀರಿ, ನೀವು ಆರು ಮಂದಿ ಕೂಡಿ ಈ ರಾಜ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ನಾವು ಆತ್ಮಕಲ್ಯಾಣಕ್ಕಾಗಿ ಹೊಂಟಿದ್ದೀವಿ. ಆತ್ಮಕಲ್ಯಾಣ ಅಂದರೆ ಯಾವ ಊರದ? ಆತ್ಮಕಲ್ಯಾಣ ಅಂದ್ರೂ ಗೊತ್ತಿಲ್ಲ. ಆತ್ಮಕಲ್ಯಾಣ ಅಂದರೆ ಯಾವ ಊರು, ಎಲ್ಲಿ, ಯಾವ ಕ್ಷೇತ್ರಕ್ಕೆ ಹೊಂಟಿದ್ದೀರಿ ನೀವು? ತೀರ್ಥಕ್ಷೇತ್ರೋ ಅಥವಾ ಎಂಥದ್ದು, ಏನೋ ಮರಳಿ ಬರ್ತೀರೋ ಅಥವಾ ಆ ಕಡೆನೂ ಹೋಗ್ತೀರೋ, ಏನೇನಿದು ಅಂತ ಕೇಳಿದಾಗ ಎಲ್ಲ ಹೇಳಬೇಕಾಯಿತು. ದೊಡ್ಡ ಮಗನಿಗೆ ಹೇಗೆ ಹೇಳಿದಲ್ಲ ರಾಜ, ಅದೇ ಥರ ಎಲ್ಲ ಆರೂ ಮಕ್ಕಳಿಗೆ ತಿಳಿಸಿ ಹೇಳಿದ. ಅವರಿಗೆ ತಿಳಿಸಿ ಹೇಳುವಾಗ ಅವರು ಇದೇ ಥರ ಕೇಳಿದರು, ನಮ್ಮ ದೊಡ್ಡನ್ನ ಮತ್ತು ನಮ್ಮ ತಂದೆ ಇವರಿಬ್ಬರು ನಮಕ್ಕಿಂತ ಹೆಚ್ಚಿನ ದೊಡ್ಡ ಸುಖವನ್ನು ಪಡೆಯಲಿಕ್ಕೆ ಎಲ್ಲೋ ಹೊರಟಿದ್ದಾರೆ, ಅದರ ಪರಿಚಯವನ್ನು ನಮ್ಗೆ ಯಾಕೆ ಹೇಳಿಕೊಡ್ತಾ ಇಲ್ಲ ಇವರು? ನೀವು ಹೋಗೋರಿದ್ರೆ ಹೋಗ್ರಿ, ಆದರೆ ನಮ್ಗೆ ಅದು ಎಲ್ಲಿ ಹೊಂಟಿದ್ದೀರಿ ಹೇಳಿ ಹೋಗ್ರಿ. ಒಂದು ವೇಳೆ ನಮಗೂ ಬರೋದಿತ್ತಂದ್ರೆ ಬರ್ತೀವಿ, ಬರೋದಿಲ್ಲ ಅಂತಂದ್ರೆ ಇಲ್ಲೇ ಇರ್ತೀವಿ. ಆದರೆ ಹೇಳಿಕೊಟ್ಟು ಹೋಗಬೇಕು. ಇಲ್ಲಪ್ಪ ಹಾಗೇನಿಲ್ಲ, ಹೇಳಬೇಕನ್ನತಕ್ಕಂಥದ್ದು ನಮ್ಮದು ಕರ್ತವ್ಯ. ಮತ್ತು ಹೇಳಲಿಲ್ಲ ಅಂತಂದ್ರೆ ನಮ್ದು ನಿಮ್ಮ್ಯಾಗ ಅನ್ಯಾಯ ಮಾಡಿದಂಗೆ ಆಗೋದದ. ಮತ್ತು ನಾವು ಎಲ್ಲಿ ಹೊಂಟಿದ್ದೀವಿ ಅಂತಂದರೆ ಸನ್ಯಾಸವನ್ನು ಧಾರಣ ಮಾಡಬೇಕು ಅಂತ ಇಬ್ಬರಿಗೂ ವೈರಾಗ್ಯ ಆಗಿದೆ. ನಾವು ಇಬ್ಬರು ಮುನಿದೀಕ್ಷೆಯನ್ನು ತಗೊಳ್ಳೋರಿದ್ದೀವಿ ಅಂತ ಹೇಳಿಬಿಟ್ಟು ರಾಜ. ಮುನಿದೀಕ್ಷೆ ಅಂದರೆ ಏನು, ಅದು ಯಾವುದಕ್ಕೋಸ್ಕರ, ಅದರೊಳಗೆ ಏನು ಸುಖ ಇದೆ, ಅದರೊಳಗೆ ಎಷ್ಟು ದೊಡ್ಡ ಸಾಮ್ರಾಜ್ಯ ರಾಜ್ಯ ಸಿಗೋದಿದೆ, ಏನು ಸಿಗೋದಿದೆ ಅದರೊಳಗೆ ಅಂತ ಕೇಳಿದಾಗ ಅದರೊಳಗೆ ಏನೂ ಸಿಗೋಲ್ಲ, ಈ ರಾಜಪಾಠದಲ್ಲಿ ಯಾವ ದುಃಖ ಇದೆ ಅಂಥ ದುಃಖ ಆ ಮಾರ್ಗದಲ್ಲಿ ಇಲ್ಲ. ಇದು ಸಂಸಾರದ ಸುಖ, ಅದು ಆತ್ಮಿಕ ಸುಖ. ಇದು ಸಂಸಾರದ ಸುಖ, ಅದು ಸ್ವತಂತ್ರತೆಯ ಸುಖ, ಬದುಕಿನ ಸ್ವತಂತ್ರತೆಯ ನಿಜವಾದ ಸುಖ ಆ ದಾರಿಯಲ್ಲಿದೆ ಅಂತ ಆರು ಮಂದಿಗೆ ಹೇಳಿದಾಗ ಅವರು ಏನಂದರು, ನೀವು ಇಬ್ಬರೇ ಹೋಗವ್ರೇನ ಇಂತ, ನಾವು ಬಂದ್ರೆ ನಡೀಲಿ ಅನ್ ನಿಮ್ಮ ಸಂಗಾಟ, ನಮ್ಮನ್ನ ಯಾಕೆ ಬಿಟ್ಟು ಹೊಂಟಿದ್ದೀರಿ ಆರು ಮಂದಿನ, ನೀವು ಅಷ್ಟೇ ಹೋಗವ್ರೇನ, ನೀವು ಅಷ್ಟೇ ಬೆನ್ನಿತೇನವ್ರ, ಮತ್ತು ನಮ್ಗೆ ಒಣ ರೊಟ್ಟಿ ಕೊಡವ್ರ ಕೇಳಿದರು. ಕೇಳಿದ ತಕ್ಷಣ ರಾಜನಿಗೆ ದೊಡ್ಡ ಸಮಸ್ಯೆ ಆಯಿತು. ಹಿಂಗೆ ಮಾಡಿದ, ಇನ್ನೇನು ಮಾಡೋದು, ಇವರೆಲ್ಲರೂ ಬರಕ್ಕೆ ತಯಾರಾಗಿದ್ದಾರೆ ಅಂದಮೇಲೆ ನಾನೇನು ಮಾಡಬೇಕು, ಯಾರಿಗೆ ಒಪ್ಪಿಸ್ಬೇಕಿತ್ತನ್ನ, ಯಾರಿಗೆ ಒಪ್ಪಿಸೋದು, ಯಾರೂ ಬೇಡ ಅಂತ ಇದ್ದಾರೆ. ಆ ಪ್ರಜೆಗಳನ್ನೆಲ್ಲ ಕರೆದ್ರು. ಅವ್ರಿಗೆ ಹೇಳಿದರು, ನೀವು ಯಾರೋ ಒಬ್ಬರು ಮುಂದಾಗಿ ಇದನ್ನು ನಡೆಸ್ಕೊಂಡು ಹೋಗ್ರಿ ಅಂತಂದರು. ಯಾರಾದರೂ ಮಾಡಲೇಬೇಕಲ್ಲ, ಯಾರಾದರೂ ಮಾಡಲೇಬೇಕು, ಯಾರಾದರೂ ಜಿಮ್ಮೇದಾರಿ ತಗೊಳ್ಳೇಬೇಕು. ಒಬ್ಬ ರಾಜ ಬೇಕು ಪ್ರಜೆಗಳ ಪಾಲನೆಗಾಗಿ. ಅಂಥ ಯಾವ ಒಬ್ಬ ಮನುಷ್ಯ ಈ ರಾಜ್ಯವನ್ನು ನಡೆಸ್ಕೊಂಡು ಹೋಗತಕ್ಕಂಥವನಿದ್ದನೋ ಅವನಿಗೆ ಒಪ್ಪಿಸ್ಬಿಟ್ರು ಏಳು ಮಂದಿ, ಎಂಟು ಮಂದಿ ರಾಜನ ಹಿಡಿದು ಎಂಟು ಮಂದಿ ಇವರೆಲ್ಲರೂ ಹೋಗಿ ಮುನಿದೀಕ್ಷೆಯನ್ನು ತಕ್ಕೊಂಡ್ರು. ವಸ್ತುವಿನ ಸ್ವತಂತ್ರತೆ ಜೈನ ಧರ್ಮದ ಮೌಲಿಕ ವಿಶೇಷತೆಯದು. ಸಂಸಾರವನ್ನು ನಾವು ಮಾಡಲೇಬೇಕು ಅನ್ನತಕ್ಕಂಥ ಪರತಂತ್ರತೆಯನ್ನು ಮತ್ತೊಬ್ಬರು ಯಾರಾದರೂ ಕೊಟ್ಟರು ಅಂತಂದರೆ ಸ್ವೀಕಾರ ಮಾಡಲಿಕ್ಕೂ ನಮ್ಮ ಸ್ವತಂತ್ರತೆ ಇರುತ್ತೆ, ತ್ಯಾಗ ಮಾಡಲಿಕ್ಕೂ ನಮ್ಮ ಸ್ವತಂತ್ರತೆ ಇರುತ್ತೆ. ಮಂದಕಶಾಯಿ ನಿರ್ಮೋಹಿ ಜೀವಗಳು, ಮುನಿ ಆದ ನಂತರ ಆ 8 ಜನ ತ್ಯಾಗ ತಪಸ್ಸನ್ನು ಮಾಡಿ ಆತ್ಮಕಲ್ಯಾಣ ಮಾಡಿಕೊಂಡ್ರು. ಆ 7 ಜನರಲ್ಲಿ ಎಷ್ಟು ಜನ ಮೋಕ್ಷಕ್ಕೆ ಹೋದರೂ ಇದೇನು ಹೇಳಿಲ್ಲ, ಕಲ್ಯಾಣ 8 ಜನರು ಮಾಡಿಕೊಂಡ್ರು. ಇಂಥ ಘಟನೆಗಳು ಕೂಡ ಆಗಿವೆ. ನೀವು ಮನೆಯೊಳಗೆ ಎಷ್ಟು ಜನ ಇದ್ದೀರಿ? ಮೂರು ಜನ, ಇಬ್ಬರು, ಮೂರು, ಹೆಚ್ಚಿಂದ ಹೆಚ್ಚು 4 ಜನ. ನಾಲ್ಕು ಜನ ಚತುರ್ಗತಿ. 4 ಜನರು ಇರ್ತೀರಿ, ಆ 4 ಜನ ಮನೆಯಲ್ಲಿ ಕೂತ್ಕೊಂಡು ನಿತ್ಯ 1 ಗಂಟೆ ಸ್ವಾಧ್ಯಾಯ ಮಾಡಿದರೆ ಎಷ್ಟು ಒಳ್ಳೆಯದು. ಬದುಕಿನಲ್ಲಿ ಸಂಸಾರದ ಜೀವನ ಒಂದೇ ನಮ್ಮ ಗುರಿ ಅಲ್ಲ. ಸಂಸಾರದ ಜೀವನವೇ ಒಂದೇ ಒಂದು ಜೀವನ ನಮ್ಮ ಜೀವನ ಅಲ್ಲ. ಜೀವನದಲ್ಲಿ ಧರ್ಮಕ್ಕೂ ಸ್ಥಾನ ಇರಬೇಕು. ಧರ್ಮ ಅಂದರೆ ಆತ್ಮಧರ್ಮ. ಧರ್ಮ ಅಂದರೆ ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸತಕ್ಕಂತಹ ದಾರಿಯೇ ದಾರಿ. ಪಾಪಕರ್ಮಗಳ ಬಂಧನದಿಂದ ನಾವು ಉಳಿಯಬೇಕು, ಬಂಧನ ಮುಕ್ತ ಆಗಬೇಕು, ಅಂಥ ಆತ್ಮ ಸಾಧನೆಯನ್ನು ಮಾಡಬೇಕು. ಇಂಥ ಆತ್ಮ ಸಾಧನೆ ನಮ್ಮ ಜೀವನದ ಗುರಿಯಲ್ಲಿ ಇಲ್ಲ ಅಂತಂದರೆ ನಮ್ಮ ಜೀವನ ಪೂರ್ಣ ಅಲ್ಲ, ಅಪೂರ್ಣವಾದ ಜೀವನ ಅದು. ಆತ್ಮ ಸಾಧನೆ ಅಂತಂದರೆ ಕೇವಲ ಏನು ಮುನಿ ಅವಸ್ಥೆಯಲ್ಲಿದೆ ಅಂತ ಹಾಗೇನಿಲ್ಲ. ಆತ್ಮ ಸಾಧನೆ ಶ್ರಾವಕರ ಅವಸ್ಥೆಯಲ್ಲಿದೆ ಅಥವಾ ಇಲ್ಲ? ಇದೆ. ಗೃಹಸ್ಥ ಅವಸ್ಥೆಯಲ್ಲೂ ಕೂಡ ಧರ್ಮ ಇದೆ. ಯಾವ್ಯಾವ ಧರ್ಮ ಇವೆ? 3ರಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ. ಸಮ್ಯಕ್ ದರ್ಶನ ಅಂತಂದರೆ ಸತ್ತೇನಿದೆ ಅದನ್ನು ನಂಬೋದು, ಅದನ್ನು ಆಚರಣೆದೊಳಗೆ ತರೋದು, ಅದರಂತೆ ನಡೆಯೋದು, ಅದರ ಮೇಲೆ ವಿಶ್ವಾಸ ಮಾಡೋದು. ವಿಶ್ವಾಸ, ಸತ್ಯದ ವಿಶ್ವಾಸವೇ ಸಮ್ಯಕ್ತ್ವ. ಆ ಸತ್ಯದ ಯಾವುದನ್ನು ವಿಶ್ವಾಸ ಮಾಡಿರ್ತೇವೆ ಅದನ್ನು ಒಂದೇ ಮಾಡಬೇಕು, ಅದು ನಿಜವಾದ ವಿಶ್ವಾಸ. ಸತ್ಯದ ವಿಶ್ವಾಸವನ್ನು ಮಾಡೋದು, ಸತ್ಯದಂತೆಯೂ ನಡೆದುಕೊಳ್ಳೋದು. ಸಂದರ್ಭ ಬಂತು ಅಂತಂದರೆ ಅಸತ್ಯದಂತೆಯೂ ನಡೆದುಕೊಳ್ಳೋದು. ಇದು ಸಮ್ಯಕ್ ದರ್ಶನದ ಲಕ್ಷಣ ಅಲ್ಲ. ಒಂದು ಪಕ್ಷದ ವಿಶ್ವಾಸವೇ ಸಮ್ಯಕ್ ದರ್ಶನ. ಸತ್ಯದ ಮೇಲೆ ವಿಶ್ವಾಸ ಮಾಡಿದ್ದೀವಿ ಅಂತಂದ ಮೇಲೆ ಮತ್ತೊಂದನ್ನು ಅಸತ್ಯ ಯಾವುದಿದೆ ಅದರ ಮೇಲೆ ವಿಶ್ವಾಸ ಇರಬಾರದು, ವಿಶ್ವಾಸ ಆಗಬಾರದು. ಮನಸ್ಸು ಚಂಚಲ ಆಗಬಾರ್ದು, ವಿಶ್ವಾಸ ಒಡೆಯಬಾರ್ದು, ವಿಶ್ವಾಸಕ್ಕೆ ಧಕ್ಕೆ ಹತ್ತಬಾರ್ದು. ವಿಶ್ವಾಸಕ್ಕೆ ಧಕ್ಕೆ ಹೈತು ಅಂತಂದ ಮೇಲೆ ಇನ್ನೂ ಸರಿಯಾದ ವಿಶ್ವಾಸ ಆಗಿಲ್ಲ ಅಂತ ಅರ್ಥ ಆಗ್ತದೆ. ಸಮ್ಯಕ್ ದರ್ಶನ ಒಂದು ಸಲ ಬದುಕಿನಲ್ಲಿ ಬಂತು ಅಂತಂದರೆ ಅದು ನಷ್ಟ ಆಗ್ತದೆ ಏನು? ಇದೇನು ಅಂತ ಕೇಳಿದಾಗ ಪುಸ್ತಕ ಅಂತ ಹೇಳ್ತೀರಿ, ಪುಸ್ತಕ. ಆಮೇಲೆ ನಾವು ಕೇಳ್ತೀವಿ, ಇದು ಪುಸ್ತಕವೇ ಇದೆ ಅಂತ ವಿಶ್ವಾಸ ಇದೆಯೇನಂತ ಕೇಳ್ತೀವಿ. ಆಮೇಲೆ ಏನು ಹೇಳ್ತೀರಿ? ಪುಸ್ತಕ ಇದೆ, ಪುಸ್ತಕವೇ ಇದೆ ಅಂತ ಹೇಳ್ತೀರಿ, ಜೋರು ಕೊಟ್ಟು ಹೇಳ್ತೀರಿ. ಆಮೇಲೆ ಯಾರಾದರೂ ಒಬ್ರು ಬಂದರು, ಏ ಅದಕ್ಕೆ ಪುಸ್ತಕ ಅಂತ ಅನ್ಬೇಡು, ಅಂದ್ಯ ಅಂತಂದ್ರೆ ತಲ್ವಾರ್ ರೀತಿ ಕೈಯಾಗ ಕಟ್ಟಿಗೆ ಅಂತನು. ತಲ್ವಾರ್ ರೀತಿ ಕೈಯಾಗ ಕಟ್ಟಿಗೆನು, ಇಲ್ಲ ಅಂತಂದ್ರೆ ಸಾಯಿ ಅಂತ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡೋರು, ಪುಸ್ತಕ ಕಟ್ಟಿಗೆ ಅಂತ ಅಂದು ಪಾರಾಗವ್ರೇನ? ಒಂದು ವೇಳೆ ಅಂದು ಪಾರ ಆದ್ರಿ ಅಂತಂದರೆ ಅದು ಕಟ್ಟಿಗೆ ಆಯ್ತೇನ? ಆಮೇಲೆ ನಿಮ್ಮ ಮನಸ್ಸು ಅದು ಪುಸ್ತಕವೇ ಇದೆ ಅಂತ ನಂಬುತ್ತಾ ಇದೆಯೋನೋ, ಇದೇನೋ, ಅಥವಾ ಕಟ್ಟಿಗೆ ಇದೆ ಅಂತ ನಂಬುತ್ತಾ ಇದೆ? ಪುಸ್ತಕವೇ ಇದೆ. ಆಮೇಲೆ ತಲವಾರದಿಂದ ನಮ್ಮನ್ನು ಪ್ರಹಾರ ಮಾಡಿದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇದೇನಿದೆ, ಕಟ್ಟಿಗೆ ಕಾಣ್ತದೆಯೋ ಅಥವಾ ಪುಸ್ತಕ ಕಾಣ್ತದೆ? ಪುಸ್ತಕ ಇದೆ. ಜಿನ ಭಗವಂತರು ಹೇಳಿರತಕ್ಕಂತಹ ಸಪ್ತ ತತ್ವಗಳನ್ನು ನಾವು ಓದಿದಾಗ, ಅಧ್ಯಯನ ಮಾಡಿದಾಗ, ಅವುಗಳ ಸ್ವರೂಪವನ್ನು, ನಿಜ ಸ್ವರೂಪವನ್ನು ತಿಳ್ಕೊಂಡಾಗ, ಆ ನಿಜ ಸ್ವರೂಪ ಒಮ್ಮೆ ತಿಳಿಯಿತು ಅಂತಂದರೆ ಅದರದ್ದು ವಿಶ್ವಾಸ ಹೋಗೋದೇ ಇಲ್ಲ. ಈ ಶರೀರದಲ್ಲಿ ಜೀವ ಇದೆ ಅನ್ನುವುದರ ಮೇಲೆ ವಿಶ್ವಾಸ ಇದೆಯೋ ಅಥವಾ ಇಲ್ಲ? ಇದೆ. ಇದು ಶರೀರ ಇದೆ, ಅಚೇತನ ಇದೆ, ಜಡ ಇದೆ, ಪುದ್ಗಲ್ ಇದೆ ಅನ್ನುವಂಥದ್ರ ಮೇಲೆ ವಿಶ್ವಾಸ ಇದೆಯೋ ಅಥವಾ ಇಲ್ಲ? ಇವು ಎರಡೂ ವಸ್ತುಗಳು ಬೇರೆ ಬೇರೆಯಾಗಿವೆ ಅನ್ನುವಂಥದ್ರ ಮೇಲೆ ವಿಶ್ವಾಸ ಇದೆಯೋ ಅಥವಾ ಇಲ್ಲ? ಇದು ಜೀವತತ್ವ, ಇದು ಅಜೀವತತ್ವ. ಒಂದು ಜೀವತತ್ವವಿದೆ, ಒಂದು ಅಜೀವತತ್ವವಿದೆ. ಮೋಕ್ಷ ಯಾವುದಕ್ಕಾಗೋದಿದೆ? ಜೀವತತ್ವಕ್ಕೆ ಮೋಕ್ಷ ಆಗೋದಿದೆ. ಮೋಕ್ಷದಲ್ಲಿ ಏನಿದೆ? ಅನಂತ ಸುಖ ಇದೆ. ಜೀವತತ್ವ ಇದೆ, ಇದಕ್ಕೆ ಅನಂತ ಸುಖ ಇದೆ. ಈ ಅನಂತ ಸುಖ ಎಲ್ಲಿ ಹೊರಗಿನಿಂದ ಬರೋದಿದೆಯೇನು? ಇಲ್ಲ. ಎಲ್ಲಿಂದ ಉತ್ಪನ್ನ ಆಗೋದಿದೆ? ಅದು ಆತ್ಮನಲ್ಲಿ. ಆ ಸುಖ ಉತ್ಪನ್ನ ಆಗೋಕ್ಕಿಂತ ಮೊದಲು ನಮಗೆ ರತ್ನತ್ರಯದ ಸುಖ ಉತ್ಪನ್ನ ಆಗ್ತದೆ ಅಥವಾ ಇಲ್ಲ? ಯಾವುದನ್ನು ಬಿಟ್ಟಾಗ? ಮಿಥ್ಯಾದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ, ಮೂರನ್ನು ಬಿಟ್ಟಾಗ ಆತ್ಮಸುಖ ಆಂಶಿಕ ರೂಪದಲ್ಲಿ ಮೋಕ್ಷ ಸುಖ ಇದೆ. ಆಂಶಿಕ ರೂಪದಲ್ಲಿ ಸಿಗುವಂತಹ ಆತ್ಮಿಕ ಸುಖವೇ ಮೋಕ್ಷ ಸುಖ. ಅಲ್ಲಿ ಪೂರ್ಣ ಸುಖ ಸಿಗ್ತದೆ, ಇಲ್ಲಿ ಆಂಶಿಕ ಸಿಗ್ತದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಯಾವ ಗುಣಸ್ಥಾನದಿಂದ ಶುರು ಆಗುತ್ತೆ? ಯಾವ ಗುಣಸ್ಥಾನದಿಂದ? ತಪ್ಪು ಹೇಳಿದ್ರಿ. ಮೋಕ್ಷ ಮಾರ್ಗ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಚಾರಿತ್ರ ಇದೆಯೇನು ನಾಲ್ಕನೇ ಗುಣಸ್ಥಾನದೊಳಗೆ? ಆಮೇಲೆ ನಾಲ್ಕರಿಂದ ಹೆಂಗೆ ಶುರು ಆಯ್ತು ರೀ? ಯಾರಲ್ಲಿ ಮೋಕ್ಷ ಮಾರ್ಗ ಇದೆ ಅವರು ನಮೋಕಾರ ಮಂತ್ರದೊಳಗೆ ಇರ್ತಾರೆ, ಮತ್ತು ಯಾರಲ್ಲಿ ಮೋಕ್ಷ ಮಾರ್ಗ ಇಲ್ಲ ಅವರು ನಮೋಕಾರ ಮಂತ್ರದಿಂದ ಹೊರಗಡೆಗೆ ಇರ್ತಾರೆ. ಮೋಕ್ಷ ಮಾರ್ಗ ಮೂರರಿಂದ ಇದೆಯೋ ಅಥವಾ ಎರಡರಿಂದ? ಮೂರರಿಂದ. ಇವು ಮೂರೂ ಯಾರ ಜೀವನದಲ್ಲಿರ್ತವೆ? ಮುನಿಗಳ ಜೀವನದಲ್ಲಿ, ಸೈಮಿ ಭಾವಲಿಂಗಿ ಮುನಿಗಳ ಜೀವನದಲ್ಲಿ. ಈ ಮೂರೂ ಯಾವ ಗುಣಸ್ಥಾನದಿಂದ ಪ್ರಾರಂಭ ಆಗಿ ಯಾವ ಗುಣಸ್ಥಾನದವರೆಗಿರ್ತವೋ, ಆರರಿಂದ ಹಿಡ್ಕೊಂಡು ಹದಿನಾಲ್ಕನೇ ಗುಣಸ್ಥಾನದವರೆಗೆ ಈ ರತ್ನತ್ರಯಗಳು ಮೂರೂ ಇರ್ತವೆ ಅಂತ. ಇವುಗಳನ್ನೇ ಆತ್ಮ ಸುಖದ ಅಭಿವೃದ್ಧಿಯ ಸಾಧನ ಅಂತ ಹೇಳಿದರು. ಇವುಗಳನ್ನೇ ಬೆಳೆಸಿಕೊಳ್ಳೋದು. ಮೂರು ಗಿಡ ಹಚ್ಚಿದ್ದೀರಿ ಹೊಲದಾಗ, ಮೂರು ಮಾವಿನ ಗಿಡಗಳು. ಒಂದು ಉಪ್ಪಿನಕಾಯಿ ಮಾವಿನ ಗಿಡ, ಇನ್ನೊಂದು ಕಲ್ಮಿ ಮಾವಿನ ಗಿಡ, ಮತ್ತೊಂದು ಅಪೂಸ್ ಮಾವಿನ ಗಿಡ. ಉಪ್ಪಿನಕಾಯಿ ಹಾಕುವಂಥ ಮಾವಿನ ಗಿಡ ಮತ್ತು ಕಲ್ಮಿ ಮಾವಿನ ಗಿಡ, ಇವು ಎರಡು ಗೃಹಸ್ಥಾವಸ್ಥೆಯಲ್ಲಿಯೂ ನಾಟಿಸಬಹುದು, ನಾಟ್ತವು. ಆದರೆ ಅಪೂಸ್ ಮಾವಿನ ಹಣ್ಣಿನ ಗಿಡ ನಾಟಿಸಬೇಕು ಅಂತಂದ್ರೆ ಮುನಿ ಆಗಲೇಬೇಕು. ಅದು ಎಲ್ಲ ಜಾಗದಲ್ಲಿ ನಾಟುಲ್ಲ, ಅದಕ್ಕೊಂದು ವಾತಾವರಣ ಬೇಕು, ಅದಕ್ಕೊಂದು ಮೌಸಮ್ ಬೇಕು. ಎಂಥ ವಾತಾವರಣ ಬೇಕು? ಅದು ಹತ್ತು ಪ್ರಕಾರದ ಪರಿಗ್ರಹದ ಮತ್ತು 14 ಪ್ರಕಾರದ ಅಂತರಂಗ ಪರಿಗ್ರಹದ ಕೊಳಚೆಯಲ್ಲಿ ನಾಟುವುದೇ ಇಲ್ಲದು. ನಾಟುಲ್ಲದು. ಅದನ್ನು ಎಲ್ಲಿ ನಾಟಿಸ್ಬೇಕು? ಮೊದಲು ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಜಮೀನ್ ಪರಿಗ್ರಹ ಇರಬಾರದು. ಸಾಮಾನ್ಯ ಯಾವುದು ನಮಗೆ ನಿಶೆಯನ್ನು ಉಂಟು ಮಾಡ್ತದೆ, ನಮ್ಮ ಶರೀರಕ್ಕೆ ಬಾಧೆಯನ್ನು ಉಂಟು ಮಾಡ್ತದೆ, ಅಂಥ ಒಂದು ತಂಬಾಕು ಗಿಡ ಕಸ ಇದ್ರೂ ನಾನು ನಾಟೋಲ್ ಅಂತೀಜ. 2 ದಿನಕ್ಕೊಮ್ಮೆ ಕಸ ತೆಗಿಕೋಬೇಕು. ನಾವು ಕಾಡಿಗೆ ಹೋಗ್ತೀವಲ್ಲ, ಅವಾಗ ನೋಡ್ತಿರ್ತೀವಿ, ಇಟ್ಟಿಟ್ಟಿಟ್ಟಿಟ್ಟು ಕಸ ಇರ್ತೈತಿ, ಅದನ್ನು ಕಿತ್ಕೊಟ್ಟು ಹೊಂಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವು ಬರಲ್ಲ, ತಂಬಾಕು ಗಿಡ ಎತ್ತರ ಆಗಲ್ಲಂತೆ. ವಶಿವಿ ಆಗ್ತೈತಿ ಅಂತ, ವಶಿವಿ ವಶಿವಿ ಆಗ್ತೈತಿ, ಒಂದು ಹಸಿವಿ ಆಗ್ತೈತಿ. ಆಮೇಲೆ ಅದು ಸಾಮಾನ್ಯ ಒಂದು ತಂಬಾಕು ಗಿಡನೂ ಕೂಡ ಕಸ ಇತ್ತು ಅಂತಂದರೆ ನಾಟುಲ್ಲ. ಅದಕ್ಕೆ ಎಂಥ ಜಮೀನು ಬೇಕು? ಹಾಂ, ಪರಿಗ್ರಹರಹಿತ ಜಮೀನು ಬೇಕು. ಅಲ್ಲಿ ಕಸ ಎತ್ತು ಅಂತಂದರೆ, ತರು ಹಚ್ಚಿದ್ರಿ ಅಂತಂದರೆ ಅದೇನಾಗ್ತದೆ? ನಾಟುಲ್ಲ, ಶಕ್ತಿ ಬರಲ್ಲ ಅದಕ್ಕೆ. ಇನ್ನು ಕಸದಲ್ಲಿಯೇ ನಾಟುವಂತಹ ಬೆಳೆಗಳು ಇವೆ ಇಲ್ಲ ಇದಾವಲ್ಲ, ಯಾವುದ ಒಂದು ಉದಾಹರಣೆ ನಿಮಗೂ ಗೊತ್ತು? ಕಬ್ಬ. ಕಬ್ಬ ಅದು ಭಾಳ ಮಬ್ಬ, ಯಾರಿಗೂ ಕೇಳಲ್ಲ, ಯಾರ ಮಾತನ್ನು ಕೇಳಲ್ಲ ಅದು. ಅದು ಎಲ್ಲಿ ಬೇಕಾದ್ರೂ ಹಚ್ಚಿದ್ರು, ಎಷ್ಟು ಕಸ ಬಂದ್ರೂ ಅದು ತನ್ನಷ್ಟಕ್ಕೆ ತಾನು ಮ್ಯಾಲೆ ಏರತೀತದ. ಮತ್ತು ಸಕ್ಕರೆ ಕೊಡುವಂಥ ವನಸ್ಪತಿ, ಸಕ್ಕರೆಯನ್ನು ಕೊಡ್ತದೆ ನಿಮಗೆ ಸಕ್ಕರೆ. ಜಿಲೇಬಿ ತಿನ್ನಿಸೋದು ನಾಳೆ, ಗರೇದು ಉಂಡಿ ತಿನ್ನಿಸೋದು. ಅಂಥ ಕಬ್ಬ ಎಷ್ಟು ಹುಂಬು ನೋಡ್ರಿ. ಅದು ಪರಿಗ್ರಹ ಇದ್ರೂ ನನಗೆ ಬೆಳೆಸಿದ್ರೆ ನಡೀತೈತೆ, ಪರಿಗ್ರಹ ಇಲ್ಲದಿದ್ರೂ ನಡೀತೈತೆ. ಇಲ್ಲದಿದ್ರೆ ಭಾಳ ಚಲೋ, ಇತ್ತಂದ್ರೆ ಏನು ಅಡ್ಡಿ ಇಲ್ಲ, ನಾ ಬೆಳಿತೇನೆ ಅಂಥೇಳಿ ಅಂತದ್ದು. ಆದರೆ ತಂಬಾಕು ಕಬೂಲ್ ಮಾಡಲ್ಲ. ತಂಬಾಕು ಅಂತದೆ, ನೀವು ಈ ಕಸಗಳನ್ನೆಲ್ಲ ಸಾರಿಕೆ ತೆಗಿಬೇಕು. ಎಷ್ಟು ದಿನಕ್ಕೊಮ್ಮೆ ಬರೋಣ? ಡೈಲಿ ಬಂದ್ರೆ ಭಾಳ ಚಲೋ. 8 ದಿನಕ್ಕಾದ್ರೆ ಒಮ್ಮೆ ಬರ್ತು ಬರ್ರಿ. ಮತ್ತು ಈ ಕಸ ಪರಿಗ್ರಹ ನನ್ನ ಅಕ್ಕಪಕ್ಕದಾಗಿತ್ತಂದ್ರೆ ನಾನು ಬರಲ್ಲ, ನಂದು ವಜನ್ ಕಮ್ಮಿ ಆಗ್ತೈತಿ. ಅಣ್ಣನ ವಜನ್ ಕಮ್ಮಿ ಆಯಿತು ಅಂದ್ರೆ ನೀವು ಏನು ಮಾಡೋರು, ಏನು ತಿನ್ನೋರ? ಕಸ, ಕಸ ಪರಿಗ್ರಹ, ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ, ಇಂಥ ಕಸದಲ್ಲಿ ನಾವು ಸಮ್ಯಕ್ ದರ್ಶನದ ಕಬ್ಬನ್ನು ಬೆಳೆಸಬಹುದು. ಮತ್ತು ಸಮ್ಯಕ್ ಜ್ಞಾನದ ದ್ರಾಕ್ಷಿ ಬಳ್ಳಿಯನ್ನು ಹಚ್ಚಬಹುದು. ದ್ರಾಕ್ಷಿ ಬಳ್ಳಿಗೂ ಕಸ ಇದ್ದರೆ ನಡೀತಿ, ಅಕ್ಕಪಕ್ಕದಾಗ ಬೇಕಷ್ಟು ಇರಲಿಲ್ಲ. ಆ ದ್ರಾಕ್ಷಿ ಬಳ್ಳಿ ಅಂತೈತಿ, ನಾನು ಭಾಳ ಎತ್ತರ ಇದ್ದೇನೆ, ಕೆಳಗೆ ಏನು ಮಾಡಿದರೂ ನಡೀತೈತಿ ನಿಮಗಂತ. ಸಮ್ಯಕ್ ದರ್ಶನದ ಕಬ್ಬಿನ ಬೆಳೆ ಮತ್ತು ಸಮ್ಯಕ್ ಜ್ಞಾನದ ದ್ರಾಕ್ಷಿ ಬಳ್ಳಿ, ಇವೆರಡೂ ಸಿಹಿಯೋ ಅಥವಾ ಅಲ್ಲ? ಸಿಹಿ. ಆದರೆ ಕಬ್ಬಿನ ರಸ ಆಗಲಿ, ಸಕ್ಕರೆ ಆಗಲಿ, ಬೆಲ್ಲಾಗಲಿ, ದ್ರಾಕ್ಷಿ ಆಗಲಿ, ಇದನ್ನು ತಿಂದಾಗ ಹೊಟ್ಟೆ ತುಂಬಲ್ಲ. ಆದರೆ ಅಪೋಸ್ ಮಾವಿನಕಾಯಿ 2 ತಿಂದರೆ ಅಂತಂದರೆ ಪಕ್ಕ ಹೊಟ್ಟೆ ತುಂಬ್ತೈತೆ. ನಾನು ಅಪ್ಪೂಸ್ ಮಾವಿನಕಾಯಿ ಗಿಡ ಹಚ್ಚೋದೈತಿ ಅಂತಂದ್ರೆ ಅದು ಕಸದೊಳಗೆ ನಾಟುಲ್ಲ, ಅದಕ್ಕೂ ಸ್ವಲ್ಪ ಸ್ವಚ್ಛ ಬೇಕು. ಅದು ಸಮ್ಯಕ್ ಚಾರಿತ್ರ, ಅದು ಸಂಯಮ. ಇವು ಮೂರೂ ಎಲ್ಲಿ ಇವೆಯೋ ಅಲ್ಲಿ ಮೋಕ್ಷ ಮಾರ್ಗ ಪ್ರಾರಂಭ ಆಯಿತು. ಎಲ್ಲಿ ಮೋಕ್ಷ ಮಾರ್ಗ ಇದೆಯೋ ಅಲ್ಲಿ ಯಾವುದೇ ಪ್ರಕಾರದ ಕಸ ಇಲ್ಲ. ಹತ್ತು ಪ್ರಕಾರದ ಪರಿಗ್ರಹವೇ ಕಸ, ಅಂತರಂಗ ಹದಿನಾಲ್ಕು ಪ್ರಕಾರದ ಪರಿಗ್ರಹಗಳೇ ಕಸ. ಇದು ಹೊರಗಿನ ಕಸ, ಅದು ಒಳಗಿನ ಕಸ. ಅದು ಎಂಥ ಕಸ ಅಂತಂದರೆ ಅದು ಒಳಗಿನ ಕಸ. ಎಂಥ ಕಸ ಅಂತಂದರೆ ಅದನ್ನು ಎಷ್ಟು ಕಟ್ ಮಾಡ್ತೀರಲ್ಲ ಅದು ಮತ್ತೆ ಬರೋದೈತಿ. ಎಂಥ ಕಸ ಅನ್ನೋದು ಅದಕ್ಕೆ ಒಳಗಡೆಗೆ ಬೇರೆ ಇರ್ತಾವೆ, ಗಂಟು 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 ಆಗಿರ್ತಾವೆ ನೋಡ್ರಿ. ಹಾಂ, ಲವಾಳಿ ಕಸ ನೋಡ್ರಿ ಅದು. ಅಂತರಂಗ ಪರಿಗ್ರಹ ಲವಾಳಿ ಕಸ ಇದ್ದಂಗೆ. ಮತ್ತು ಇದು ಒಂದು ಸಲ ಕಿತ್ತಿದ್ರೆ ಮತ್ತೊಮ್ಮೆ ಬರಲ್ಲ, ಅದ್ಯಾವುದು? ಒಂದು ಸಲ ಹುಲ್ಲಿನ ಕಸ. ಹುಲ್ಲಿನ ಕಸ ಒಂದು ಸಲ ಕಿತ್ತು ಅಂತಂದ್ರೆ ಬರಂಗಿಲ್ಲ. ಹುಲ್ಲಿನ ಕಸಕ್ಕೆ ಬಹಿರಂಗ ಪರಿಗ್ರಹ ಅನ್ರಿ, ಮತ್ತು ಲವಾಳಿ ಕಸಕ್ಕೆ ಅಂತರಂಗ ಪರಿಗ್ರಹ ಅನ್ರಿ. ಅದಕ್ಕೆ ಇದನ್ನು ಎಷ್ಟು ಕಿತ್ತಿದ್ರೂ ಬೇರೆ ದಂಡಿಗೆ ಹಚ್ಚಿ ನೀವು ಕಟ್ ಮಾಡಿದ್ರು ಅಲ್ಲಿ ಅದು ಗಂಟು ಉಳಿತಂತಂದ್ರೆ ಅದು ಮತ್ತೆ ಒಡಿತೈತಿ. ಅದಕ್ಕೆ ಆಮೇಲೆ ಅದಕ್ಕೇನು ಮಾಡ್ತಾರು, ಅದನ್ನು ಕಸ ನಷ್ಟ ಮಾಡಬೇಕು ಅಂತಂದರೆ ಯಾವುದೋ ಒಂದು ಕೆಮಿಕಲ್ ಔಷಧಿ ಬಂದಿದೆ, ಅದನ್ನು ಒಂದು ಹನಿ ಬಿಟ್ಟರೆ ಸಾಕು, ಅದೆಲ್ಲ ಸುಟ್ಟು ಹೋಗ್ತೈತಿ ಅಂತ. ಅದರೊಳಗೆ ಅಸಿಡ್ ಇದೆ, ಅಸಿಡ್ದಿಂದ ಸುಡ್ತಾರೆ ಅದನ್ನು. ಸುಟ್ಟ ನಂತರ ಎಷ್ಟೋ ದಿನಗಳವರೆಗೆ ಅದು ಬರಲ್ಲ. ಎಲ್ಲಿ ತನಕ ಬರಲ್ಲ? ಎಷ್ಟೋ ದಿನಗಳವರೆಗೆ ನಮ್ಮ ಬೆಳೆ ಬರೋಸ್ ತನಕ ಬರಲ್ಲ. ಹಂಗೆ ಅಂತರಂಗ ಪರಿಗ್ರಹ ನಾವು ಅದನ್ನು ಸುಡಬೇಕು ಅಂತಂದರೆ ಸಮ್ಯಕ್ ಚಾರಿತ್ರದ ಔಷಧಿಯನ್ನು ಅಸಿಡ್ ಔಷಧಿ ಹಾಕಬೇಕು. ಹಾಕಿದ ನಂತರ ಸುಟ್ಟು ಹೋಗುತ್ತೆ. ಸುಟ್ಟ ನಂತರ ನಮ್ಮ ಸಮ್ಯಕ್ ಚಾರಿತ್ರ ಸುರಕ್ಷಿತ ಉಳ್ಕೊಂಡು ಆ ಕಸ ಪುನಃ ಎಲ್ಲಿ ತನಕ ಬರಲ್ಲ ಅಂತಂದರೆ ಅಷ್ಟು ತನಕ ನಾವು ಮೋಕ್ಷಕ್ಕೆ ಹೋಗಿರ್ತೀವಿ. ಅಷ್ಟು ತನಕ ನಾವು ಮೋಕ್ಷದಲ್ಲಿ ಹೋಗಿರ್ತೀವಿ. ಅದು ಬರಬೇಕು ಅಂತಂದ್ರೆ ಬರೋಕ್ಕಾಗಲ್ಲ, ಅದು ನಾಟೋದೇ ಇಲ್ಲ, ಇನ್ನು ಹೊಲನ ಬೆಳೆಸೋದಿಲ್ಲ ಅಂದಮೇಲೆ ನಾವೇನು ಮೋಕ್ಷದಲ್ಲಿ ಹೋಗಿ ಕೂತ್ಕೊಂಡಿವಲ್ಲ, ಹೊಲ ಬೆಳೆಸುವಂಥ ಅವಶ್ಯಕತೆ ಉಳಿಲಿಲ್ಲ. ಇನ್ನು ಮೋಕ್ಷ ಮಾರ್ಗ ಆರನೇ ಗುಣಸ್ಥಾನದಿಂದ ಹದಿನಾಲ್ಕನೇ ಗುಣಸ್ಥಾನದವರೆಗೆ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಈ ಮಾರ್ಗದಲ್ಲಿ ರತ್ನತ್ರಯ ಇರಬೇಕು. ಎಲ್ಲಿಂದ ಎಲ್ಲಿವರೆಗೆ? ಆರರಿಂದ ಹದಿನಾಲ್ಕನೇ ಗುಣಸ್ಥಾನದವರೆಗೆ ರತ್ನತ್ರಯ ಇರಬೇಕು. ಅದರ ಕೆಳಗೆ ಎರಡಿರಬಹುದು, ನಾಲ್ಕನೇ ಗುಣಸ್ಥಾನದಲ್ಲಿ ಮತ್ತು ಐದನೇ ಗುಣಸ್ಥಾನದಲ್ಲಿ. ಸಮ್ಯಕ್ ದರ್ಶನ ಇರಬಹುದು, ಸಮ್ಯಕ್ ಜ್ಞಾನ ಇರಬಹುದು. ಐದನೇ ಗುಣಸ್ಥಾನದಲ್ಲಿ ಇನ್ನು ಚಾರಿತ್ರ ಇರಬಹುದು ಅಂತಂದರೆ ಆಂಶಿಕ ಚಾರಿತ್ರ. ಆ ಆಂಶಿಕ ಚಾರಿತ್ರದಲ್ಲಿ ಚಾರಿತ್ರ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಅಚಾರಿತ್ರ ಅಸಂಯಮ ಎಷ್ಟು ಪ್ರಮಾಣದಲ್ಲಿದೆ ಅಂತಂದರೆ ಒಂದು ತ್ರಸ ಜೀವಿಗಳ ಘಾತವನ್ನು ಬಿಟ್ಟರೆ ಮತ್ತಾವುದೂ ತ್ಯಾಗಿಲ್ಲ. ಅವಿರತಿಗಳು ಹನ್ನೆರಡು, ಐದು ಇಂದ್ರಿಯಗಳ ವಿಜಯವನ್ನು ಮಾಡದೇ ಇರೋದು, ಇದು ಐದು ಪ್ರಕಾರದ ಅವಿರತಿ. ಒಂದು ಮನಸ್ಸನ್ನು ಜಯಿಸದೇ ಇರುವುದು, ಇದು ಕೂಡ ಒಂದು ಪ್ರಕಾರದ ಅವಿರತಿ. ಮತ್ತು ಷಟ್ ಕಾಯಿಕ ಜೀವಗಳನ್ನು, ಐದು ಸ್ಥಾವರಕಾಯಿಕ ಜೀವಗಳು, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿಕಾಯಿಕ, ಈ ಏಕೇಂದ್ರಿಯ ಜೀವಿಗಳನ್ನು ರಕ್ಷಣೆ ಮಾಡದೇ ಇರುವುದು. ಮತ್ತು ತ್ರಸಕಾಯಿಕ ಅಂದರೆ ದ್ವೀಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸೌಜ್ಞಿ, ಅಸೌಜ್ಞಿ, ಇವುಗಳನ್ನು ರಕ್ಷಣೆಯನ್ನು ಮಾಡದೇ ಇರುವುದು. ಇವು ಆರು ಪ್ರಕಾರದ ಅವಿರತಿ. ಜೀವ ಹಿಂಸೆ ಸಂಬಂಧಿ ಅವಿರತಿ ಏನಿದೆ, ಅದು ಆರು ಪ್ರಕಾರದ್ದು. ಇಂದ್ರಿಯಗಳನ್ನು ಜಯಿಸದೇ ಇರತಕ್ಕಂತಹ ಇಂದ್ರಿಯ ಮತ್ತು ಒಂದು ಮನಸ್ಸು ಜಯಿಸದೇ ಇರತಕ್ಕಂತಹ ಅವಿರತಿ, ಅದು ಆರು ಪ್ರಕಾರದ್ದು. ಎಷ್ಟು ಪ್ರಕಾರದ್ದು? 12 ಪ್ರಕಾರದ ಅವಿರತಿ ಇದೆ. ಈ 12 ಪ್ರಕಾರದ ಅವಿರತಿಯನ್ನು ಜಯಿಸಿತು ಅಂತಂದರೆ 6ನೇ ಗುಣಸ್ಥಾನ ಆಗ್ತದೆ. ಜಯಿಸಲಿಲ್ಲ ಅಂತಂದರೆ 4ನೇ ಗುಣಸ್ಥಾನ. ಯಾವುದನ್ನು ಜಯಿಸಲಿಲ್ಲ ಅಂತಂದರೆ 4ನೇ ಗುಣಸ್ಥಾನ. ಅದರೊಳಗಿಂದ ಕೇವಲ ಒಂದು ತ್ರಸ ಅವಿರತಿಯನ್ನು ಜಯಿಸಿ ಉಳಿದ ಅವಿರತಿಗಳನ್ನು ಜಯಿಸಲ್ಲ ಅಂತಂದರೆ ಅಲ್ಲಿ 11 ಅವಿರತಿಗಳಿವೆ. ಒಂದು ಅಂಶದಲ್ಲಿ ತ್ರಸದ ಹೆಸರಿನಲ್ಲಿ ವಿರತಿ ಇದೆ. ಅಂದರೆ 5ನೇ ಗುಣಸ್ಥಾನ ಎಷ್ಟು ಜೀವಿಗಳಿಗೆ ಎಷ್ಟು ಜನರಿಗಿದೆಯಲ್ಲ ಅವರಿಗೆ ಅವಿರತಿಯಷ್ಟು 11, ವಿರತಿಯಷ್ಟು 1. ಯಾವುದರ ವಿರತಿ? ತ್ರಸ ಜೀವಿಗಳ ವಿರತಿ ಇದೆ. ಯಾರು ತ್ರಸ ಜೀವಿಗಳನ್ನು ರಕ್ಷಿಸ್ತಾರೋ ಅವರು 5ನೇ ಗುಣಸ್ಥಾನದ ಶ್ರಾವಕರು, ಆರಿಕಿಯರು, ಕ್ಷುಲ್ಲಕರು, ಐಲಕರು, ಪ್ರತಿಮಾಧಾರಿ ಶ್ರಾವಕರು. ಒಂದೇ ಇದೆ, ಅವಿರತಿ ಹೆಚ್ಚಿದೆ. ವೃತ್ತಿ ವಿರತಿ ಕಮ್ಮಿ ಇದೆ, ಒಂದೇ ಇದೆ. 1ರ ವಿರತಿ, 11ರ ಅವಿರತಿ. ಇದೇ ದೇಶ ವಿರತ. ಆದರೆ 6ನೇ ಗುಣಸ್ಥಾನದಲ್ಲಿ 12ಕ್ಕೆ 12 ಎಲ್ಲ ಅವಿರತಿಗಳನ್ನು ತ್ಯಾಗ ಮಾಡಿರ್ತಾರೆ. ಇದು 5ನೇ ಗುಣಸ್ಥಾನ. ಈ 5ನೇ ಗುಣಸ್ಥಾನಕ್ಕೆ ನೀವೆಲ್ಲ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಕಠಿಣೇನಿಲ್ಲ. ಕೇಳ್ಕೊತೀರಲ್ಲ, 1,2 ಲಕ್ಷ ಕೊಟ್ಟು ಕೇಳವ್ರ, ನಿಮ್ಮ ಕೆಲಸಕ್ಕೆ ಬರುವಂಥ ವಿಷಯವನ್ನು ಹೇಳ್ತಾ ಇದ್ದೀವಿ. 4ನೇ ಗುಣಸ್ಥಾನಕ್ಕೇನೋ ಹೋಗೇ ಹೋಗಬೇಕು, ಅದರೊಳಗೇನು ಬಿಡೋದಿಲ್ಲ, ಹಿಡಿಯೋದಿಲ್ಲ. ಒಂದು ಸಮ್ಯಕ್ ದರ್ಶನ ಹಚ್ಚಿ ಮಾಡಿಕೊಂಡ್ರೆ ಅಂದ್ರೆ ಮುಗೀತು. 8 ಮೂಲ ಗುಣಗಳು ಹಚ್ಚಿದ್ದು ಅಂದ್ರೆ ಮುಗೀತು. ಸಮ್ಯಕ್ ದರ್ಶನಕ್ಕೆ 8 ಮೂಲ ಗುಣಗಳು ರಕ್ಷಕ. 8 ಮೂಲ ಗುಣ ಅಂತಂದರೆ ಏನು? 5 ಅಣುವೃತಗಳು ಮತ್ತು 3 ಮಕಾರ ತ್ಯಾಗ, ಮದ್ಯ ಮಾಂಸ ಮಧು ತ್ಯಾಗ, ಅಹಿಂಸಾನುವೃತ, ಸ್ಥೂಲ ಅಹಿಂಸಾನುವೃತ, ಸ್ಥೂಲ ಸತ್ಯಾನುವೃತ, ಸ್ಥೂಲ ಅಚೌರ್ಯಾನುವೃತ, ಸ್ಥೂಲ ಬ್ರಹ್ಮಚರ್ಯಾನುವೃತ, ಸ್ಥೂಲ ಪರಿಗ್ರಹ ಪ್ರಮಾಣ ಅನುವೃತ. ಸಣ್ಣ ಸಣ್ಣ ವಿಷಯಗಳಿವೆ. 4ನೇ ಗುಣಸ್ಥಾನದಲ್ಲಿ ಈ 8 ಮೂಲ ಗುಣಗಳು, ಇವು ಸಮ್ಯಕ್ ದರ್ಶನದ ರಕ್ಷಕ ಗುಣಗಳು, ಇವು ಅಂತೂ ಇರಬೇಕು. ಆದರೆ ಇದಕ್ಕಿಂತ ಮುಂದುವರೆದು ನೀವು ಒಂದು ಗುಣಸ್ಥಾನವನ್ನು ಮುಂದುವರೆದು ದೇಶವಿರುತ ಗುಣಸ್ಥಾನಕ್ಕೆ ಹೋಗಬೇಕಂತಂದ್ರೆ ಏನು ಬಿಡಬೇಕು? ಪ್ರತಿಮಾಧಾರಿ ಆಗಬೇಕು. ಯಾವ ಪ್ರತಿಮಾಧಾರಿ? ಮೊದಲನೇ ಪ್ರತಿಮಾಧಾರಿ ಆದರೆ ಸಮ್ಯಕ್ ದರ್ಶನ ಗಚ್ಚ ಆಗ್ತೈತಿ. ಮೊದಲನೇ ಪ್ರತಿಮೆಯನ್ನು ಬಿಟ್ಟು ಉಳಿದವುಗಳನ್ನು ನಾವು ತಗೋತೀವಿ ಕೊಡ್ರಿ, ಸಮ್ಯಕ್ ದರ್ಶನ ಧಾರಣ ಮಾಡೋದು ಬೇಡ. ಮೊದಲನೇ ಪ್ರತಿಮೆ ಹೆಸರೇನು? ದರ್ಶನ್ ಪ್ರತಿಮೆ. ಎರಡನೇದ್ರು ವ್ರತ ಪ್ರತಿಮೆ. ಮೂರನೇದು ಸಾಮಾಯಿಕ ಪ್ರತಿಮೆ. ಆಮೇಲೆ ಪ್ರೋಷದೋಪವಾಸ, ಆಮೇಲೆ ಸಚಿತ್ತ ತ್ಯಾಗ. ಒಂದೊಂದಾಗಿ ಒಂದೊಂದಾಗಿ ಕ್ರಮೇಣ ಶ್ರಾವಕರ ಪರಿಗ್ರಹವನ್ನು, ಹಿಂಸೆಯನ್ನು ಕಡಿಮೆ ಮಾಡಿಸುವುದರ ಉದ್ದೇಶದಿಂದ 11 ಪ್ರತಿಮೆಗಳನ್ನು ಬೋಧಿಸಿದ್ದಾರೆ ತೀರ್ಥಂಕರರು. ತೀರ್ಥಂಕರರು 11 ಪ್ರತಿಮೆಗಳನ್ನು ಬೋಧಿಸಿದರು. ಇದರೊಳಗೆ ನಿಮ್ಮನ್ನು ಏನು ಮಾಡಿಸ್ತಾರೋ, ಸಮ್ಯಕ್ ದರ್ಶನ್ ಮೊದಲು ಗಚ್ಚಿ ಇರಿಸಿ ಇಟ್ಟು ನಂತರ ಬದುಕಿನಲ್ಲಿರತಕ್ಕಂಥ ಅವಿರತಿಗಳನ್ನು, ಅಂದರೆ ಅವಿರತಿಯಿಂದ ಉಂಟಾಗತಕ್ಕಂಥ ಹಿಂಸೆಯನ್ನು, ಅವಿರತಿಯನ್ನು ಉಂಟಾಗತಕ್ಕಂಥ ಅಸಂಯಮವನ್ನು ಕಡಿಮೆ ಮಾಡಿಸ್ತಾ 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 ಮೇಲಕ್ಕೆ ಒಯ್ತಾರೆ. ಎಲ್ಲಿ ತನಕ ಒಯ್ತಾರೆ? 11ನೇ ಪ್ರತಿಮೆಯ ತನಕ. 11ನೇ ಪ್ರತಿಮೆಯಲ್ಲಿ ಹೋದ ನಂತರ ಏನಾಗುತ್ತೆ? ಸ್ಥಾನ 3 ಸ್ಥಾನಗಳಲ್ಲಿ ಇರ್ತೀರಿ. 11ನೇ ಪ್ರತಿಮೆ, 11ನೇ ಪ್ರತಿಮೆಯವರು ಅಂದರೆ ಯಾರ್ಯಾರು? ಕ್ಷುಲ್ಲಕರು, ಐಲಕರು ಮತ್ತು ಆರಿಕಾಗಳಲ್ಲ. ಆರಿಕಾಗಳಿಗೆ ಪ್ರತಿ ಉಪಚಾರ ಮಹಾವ್ರತ, ಆರಿಕಾಗಳಿಗೆ ಉಪಚಾರ ಮಹಾವ್ರತ ಇರ್ತಾವೆ. ಪ್ರತಿಮೆಗಳನ್ನು ಕೊಡಲ್ಲ. ಯಾರಿಗೆ ಪ್ರತಿಮೆಗಳನ್ನು ಕೊಡ್ತಾರೋ ಅವರು ಉತ್ಕೃಷ್ಟ ಶ್ರಾವಕರು. 11ನೇ ಪ್ರತಿಮೆ ಕ್ಷುಲ್ಲಕ ಐಲಕ ಅಂತಂದರೆ ಇವರಿಗೆ ಉತ್ಕೃಷ್ಟ ಶ್ರಾವಕ ಅಂತ ಹೆಸರಿದೆ. ಆರಿಕಾಗಳಿಗೆ ಉತ್ಕೃಷ್ಟ ಶ್ರಾವಿಕ ಅನ್ನುವಂಥ ಹೆಸರಿಲ್ಲ. ಏನಂತ ಹೆಸರಿದೆ? ಶಾಸ್ತ್ರದಲ್ಲಿ ಈ ಆರಿಕೆಯರಿಗೆ ಸಂಯತಿ ಅನ್ನುವಂಥ ಹೆಸರಿದೆ. ಏಕೆಂದರೆ ಮಹಾವೃತಗಳನ್ನು ಕೊಡ್ತಾರಲ್ಲ, ಔಪಚಾರಿಕ ಮಹಾವೃತಗಳನ್ನು ಆರಿಕೆಯರಿಗೆ ಕೊಡುವುದರಿಂದ ಇವರಿಗೆ ಸಂಯತಿ ಅಂತ ಹೆಸರಿದೆ. ಗುಣಸ್ಥಾನ ಯಾವುದು? ಐದನೇದೇ. ಐದನೇ ಗುಣಸ್ಥಾನದಲ್ಲಿದ್ದರೂ ಕೂಡ ಉಪಚಾರ ಮಹಾವೃತಗಳನ್ನು ಪಾಲನೆ ಮಾಡುವುದರಿಂದ ಮತ್ತು ಪ್ರತಿಮೆಗಳು ಇವರಿಗೆ ಇಲ್ಲದೇ ಇರುವುದರಿಂದ ಇವರ ಹೆಸರೇನು? ಸಂಯತಿ. ಶ್ರಾವಿಕೆ ಅಲ್ಲ. ಕ್ಷುಲ್ಲಿಕೆಯರಿಗೆ ಉತ್ಕೃಷ್ಟ ಶ್ರಾವಿಕೆ ಅಂತ ಅನ್ಬಹುದು. ಕ್ಷುಲ್ಲಕರಿಗೆ ಉತ್ಕೃಷ್ಟ ಶ್ರಾವಕ ಅಂತ ಹೇಳಿದರು, ಐಲಕರಿಗೆ ಉತ್ಕೃಷ್ಟ ಶ್ರಾವಕ ಅಂತ ಹೇಳಿದರು. ಆದರೆ ಆರಿಕೆಯರಿಗೆ ಸಂಯತಿ, ಶ್ರಮಣಿ, ಶ್ರಮಣಿ ಸಂಯತಿ, ತಪಸ್ವಿನಿ ಸಾಧ್ವಿ, ಆರಿಕಾ ಈ ಶಬ್ದಗಳನ್ನು ಕೊಟ್ಟಿದ್ದಾರೆ. ಆರಿಕೆಯರಿಗೆ ಎಷ್ಟು ಹೆಸರಿವೆ ನೋಡಿ, ಸಂಯತಿ, ಶ್ರಮಣಿ, ಆರಿಕಾ, ಸಾಧ್ವಿ, ತಪಸ್ವಿನಿ, ಈ ನಾಲ್ಕೈದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಆದರೆ ಗುಣಸ್ಥಾನ ಯಾವುದು? ವೃತ್ತಗಳು ಯಾವುವು? ಉಪಚಾರ ಮಾ ಏನು? ಪ್ರತಿಮೆಗಳು ಅಲ್ಲ. ಆರಿಕೆಯರಿಗೆ ಪ್ರತಿಮೆಗಳಿರುವುದಿಲ್ಲ, ಉಪಚಾರ ಮಹಾವೃತಗಳಿರ್ತವೆ. ಇವರು ಬೇರೆ, ಪ್ರತಿಮಾಧಾರಿಗಳು ಬೇರೆ. ವೃತ್ತದ ಅಪೇಕ್ಷೆಯಿಂದ ನೋಡಿತು ಅಂತಂದರೆ ಮೂರು ಪ್ರಕಾರದವರು ಇದ್ದಾರೆ. ಮುನಿಗಳು ಸಾಕ್ಷಾತ್ ಮಹಾವೃತಿಗಳು, ಆರಿಕೆಯರು ಉಪಚಾರ ಮಹಾವೃತಿಗಳು, ಕ್ಷುಲ್ಲಕ ಐಲಕ ಚುಲ್ಲಿಕೆಯರು 11 ಪ್ರತಿಮೆಯುಳ್ಳ ಉತ್ಕೃಷ್ಟ ಶ್ರಾವಿಕೆ ಮತ್ತು ಉತ್ಕೃಷ್ಟ ಶ್ರಾವಕರು. ಅನ್ಯ ಪ್ರತಿಮೆ ಉಳ್ಳವರು ಇವರೆಲ್ಲರೂ ಕೂಡ ಸಾಧಕರು, ನೈಷ್ಠಿಕ ಶ್ರಾವಕರು ಅಂತ ಇವರಿಗೆ ಹೇಳಿದ್ದಾರೆ. ಶ್ರಾವಕರಲ್ಲಿ ಮೂರು ಭೇದಗಳನ್ನು ವಿಂಗಡಿಸಿ ಹೇಳಿದ್ದಾರೆ. ಪಾಕ್ಷಿಕ ಶ್ರಾವಕರು, ನೈಷ್ಠಿಕ ಶ್ರಾವಕರು, ಸಾಧಕ ಶ್ರಾವಕರು. ಅಂದರೆ ಏನು? ಪಾಕ್ಷಿಕ ಶ್ರಾವಕರು ಮೊದಲನೆಯವರು. ಪಾಕ್ಷಿಕ ಶ್ರಾವಕರಿಗೆ ನಾಲ್ಕನೇ ಗುಣಸ್ಥಾನ ಇರುತ್ತೆ. ನಾಲ್ಕನೇ ಗುಣಸ್ಥಾನದ ಶ್ರಾವಕರು ಪಾಕ್ಷಿಕ ಶ್ರಾವಕರು. ಪಾಕ್ಷಿಕ ಅಂತಂದರೆ ಪಾಕ್ಷಿಕ ಯಾಕೆ ಹೆಸರಿಟ್ರು? ಪಾಕ್ಷಿಕ ಪಕ್ಷಿ ಏನು ಪಾಕ್ಷಿಕ ಅಂತ ಯಾಕೆ ಹೇಳಿದರು ನಾಲ್ಕನೇ ಗುಣಸ್ಥಾನದ ಶ್ರಾವಕರಿಗೆ? ಪಾಕ್ಷಿಕ್ ಶಬ್ದ ಏನು ನಿರ್ಮಾಣ ಆಗಿದೆಯಲ್ಲ, ಅದು ಪಕ್ಷ ಶಬ್ದದಿಂದ ನಿರ್ಮಾಣ ಆಗಿದೆ. ಪಕ್ಷ ಉಳ್ಳವನಿಗೆ ಪಾಕ್ಷಿಕ ಅಂತಂದರು. ಯಾವ ಆತನಿಗೆ ಪಕ್ಷವಿದೆಯೋ ಅವನು ಪಾಕ್ಷಿಕ. ಯಾವುದರ ಪಕ್ಷ ಅಂದರೆ ಅಹಿಂಸಾ ಧರ್ಮದ ಪಕ್ಷ. ಈ ಭೂಮಿಯ ಮೇಲೆ ಧರ್ಮ ಯಾವುದು? ಅಹಿಂಸೆಯೇ ಧರ್ಮ. ಅಹಿಂಸಾ ಧರ್ಮದ ಪಕ್ಷದಲ್ಲಿ ಯಾವ ಆತನಿಗೆ ವಿಶ್ವಾಸ ಮೂಡಿ ಬಂದಿದೆಯೋ ಆ ವಿಶ್ವಾಸವೇ ಆತನ ಸಮ್ಯಕ್ತ್ವ. ಆ ವಿಶ್ವಾಸವೇ ಆತನ ಸಮ್ಯಕ್ತ್ವ. ಆ ವಿಶ್ವಾಸ ಮೂಡಿ ಬಂದ ನಂತರ ಗುಣಸ್ಥಾನ ಯಾವುದಾಯಿತು? ನಾಲ್ಕನೆಯದು. ಆದರೆ ಸಹಜಾನ್ ಸಹಜಿ ಆಯ್ತೇನು ಗುಣಸ್ಥಾನ? ಇಲ್ಲ. ಏನೇನು ಧಾರಣೆ ಮಾಡಿದ? ಅಹಿಂಸಾ ಪಕ್ಷವನ್ನು ವಿಶ್ವಾಸ ಮಾಡಿದ. ಹಿಂಸೆ ಅಧರ್ಮ, ಹಿಂಸೆ ಪಾಪ, ಹಿಂಸೆಯ ಮಾರ್ಗ ದುಃಖದ ಮಾರ್ಗ, ಈ ಮಾರ್ಗದ ಮೇಲೆ ನನಗೆ ಹೋಗುವುದು ಸಂಸಾರದಲ್ಲಿಯೇ ಹೊರಳಾಡಿ ಸಾಯೋದು, ಈ ಥರ ನಿರ್ಣಯ ಆಗಿರುತ್ತೆ. ಸಂಸಾರದಲ್ಲಿ ಉಳ್ಳಾಡಿ ಸಾಯೋದು ಬೇಡ, ಆತ್ಮ ಮೋಕ್ಷ ಮಾರ್ಗದಲ್ಲಿ ಬರಬೇಕು, ಆತ್ಮೋನ್ನತಿಯನ್ನು ಮಾಡಿಕೊಳ್ಳಬೇಕು, ಅಧ್ಯಾತ್ಮದ ದಾರಿಗೆ ಬರಬೇಕು. ಅಹಿಂಸಾ ಧರ್ಮವೇ ಅಧ್ಯಾತ್ಮ ಧರ್ಮ. ಆ ಧರ್ಮದ ದಾರಿಯಲ್ಲಿ ಬರಬೇಕು ಅಂತ ಹೇಳಿ ವಿಶ್ವಾಸ ಮಾಡಿ ಏನು ಮಾಡ್ತಾನೆ, 8 ಮೂಲ ಗುಣಗಳನ್ನು ಧಾರಣೆ ಮಾಡ್ತಾನೆ, ಸಪ್ತ ವ್ಯಸನಗಳನ್ನು ತ್ಯಾಗ ಮಾಡ್ತಾನೆ. 4ನೇ ಗುಣಸ್ಥಾನದ ಶ್ರಾವಕ. ಸಪ್ತ ವ್ಯಸನಗಳಲ್ಲಿ ಯಾವುದೂ ವ್ಯಸನಿರಲ್ಲ. 8 ಮೂಲ ಗುಣಗಳಲ್ಲಿ ಯಾವ್ಯಾವ 8 ಮೂಲ ಗುಣಗಳು ಅಂತಂದರೆ ನೋಡಿ, ಅಹಿಂಸಾನುವ್ರತ, ಅನುವ್ರತವನ್ನು ಪಾಲನೆ ಮಾಡತಕ್ಕಂಥ ಈ ಶ್ರಾವಕ ದೊಡ್ಡ ಹಿಂಸೆಗಳನ್ನು ಮೊದಲು ಬಿಟ್ಟಿರ್ತಾನೆ. ಉದಾಹರಣೆಗೆ ಏನು ಬಿಟ್ಟಿರ್ತಾನೆ, ತನ್ನ ಬದುಕಿನಲ್ಲಿ ವ್ಯರ್ಥವಾಗಿ ದೊಡ್ಡ ಹಿಂಸೆಗಳು ಏನು ಆಗ್ತಾ ಇವೆ ಅವುಗಳನ್ನು ನಾನು ಬಿಡ್ತೀನಿ. ಏನೇನು ಬಿಡೋದು, ಚರ್ಮದ ವಸ್ತುಗಳನ್ನು ಉಪಯೋಗ ಮಾಡುವುದರಿಂದ ಸೌಜ್ನಿ ಪಂಚೇಂದ್ರಿಯ ಜೀವಿಗಳನ್ನು ಕೊಲ್ಲುವ ಪಾಪ ನನಗೂ ಹತ್ತುತ್ತದೆ, ಇದು ಗೊತ್ತಾಯಿತು. ಆಮೇಲೆ ಚರ್ಮದ ವಸ್ತುಗಳನ್ನು ಯಾವುದನ್ನು ಬಳಸಿಕೊಳ್ಳುವುದಿಲ್ಲ. ಏನೇನು ಬಿಡ್ತಾನೆ ಇದರೊಳಗೆ, ಚರ್ಮದ ವಸ್ತು ಅಂತಂದ್ರೆ ಆಯ್ತಲ್ಲ, ಏನೇನು ಬಿಡ್ತಿರ್ಬೋದು, ಚಪ್ಪಲ್ ಬಿಡ್ತಾನೆ, ಬೆಲ್ಟ್ ಬಿಡ್ತಾನೆ, ಪರ್ಸ್ ಬಿಡ್ತಾನೆ. ಎಷ್ಟು ವರ್ಷ ಬಿಡ್ತಾನೆ, ಕಾಯಂದು ಬಿಡ್ತಾನೆ. ಹಾಂ, ಪರ್ಸ ಮತ್ತು ಒಂದು ವರ್ಷ ಅಂತಂದ್ರೆ ನಡೆಯಲ್ಲಲ್ಲ. ಜೀವನ ಪರ್ಯಂತ ನಾನು ಚರ್ಮದ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ, ಇದು ಅಹಿಂಸಾನುವೃತ ಆಯಿತು. ಮತ್ತೇನು ಬಿಡ್ತಾನೆ ಅಹಿಂಸಾನುವೃತವಾದ ವಿಷಯದಲ್ಲಿ, ಚಪ್ಪಲ್ ಬಿಡೋದೇನು ದೊಡ್ಡ ಮಾತು, ಚರ್ಮದ ವಸ್ತುಗಳನ್ನು ಬಿಡೋದೇನು ದೊಡ್ಡ ಮಾತಿದೆಯೇನು. ಹಾಂ, ಈ ವಸ್ತುಗಳನ್ನು ಬಿಡೋದಂತರೇನು, ಅಹಿಂಸೆಯ ಪಕ್ಷದಲ್ಲಿ ಬಂದು ಪಾಕ್ಷಿಕನಾಗುವುದು. ಈ ವಸ್ತುವನ್ನು ಬಿಟ್ರಿ ಅಂತಂದರೆ ಪಾಕ್ಷಿಕ ಆದ್ರಿ. ಯಾಕೆ ಬಿಡ್ತಾ ಇದ್ದೀರಿ, ಹಿಂಸೆ ದೊಡ್ಡದಿದೆ. ಆ ದೊಡ್ಡ ಹಿಂಸೆಯ ಪಕ್ಷವನ್ನು ಬಿಟ್ಟು ಅಹಿಂಸಾ ಪಕ್ಷದ ಧರ್ಮದಲ್ಲಿ ಬರುವ ಕಾರಣ ನಿಮಗೆ ಪಾಕ್ಷಿಕ ಶ್ರಾವಕ ಅಂತ ಕರೆದ್ರು. ಅಂದರೆ ಸಮ್ಯಕ್ ದೃಷ್ಟಿ ಮನುಷ್ಯ ಚರ್ಮದ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ, ಇದು ನಿಶ್ಚಿತ. ಸಮ್ಯಕ್ ದೃಷ್ಟಿ ಅಂದ ತಕ್ಷಣ ದಯಾ ಇರ್ತದೆಯೋ ಅಥವಾ ಇಲ್ಲ, ಸ್ಥೂಲ ದಯಾ ಸಾಮಾನ್ಯವಾಗಿರ್ತಕ್ಕಂಥ ದಯೆ ಸಮ್ಯಕ್ ದೃಷ್ಟಿಯ ಬದುಕಿನಲ್ಲಿ ಇರ್ತದೆಯೋ ಅಥವಾ ಇಲ್ಲ, ಇರಬೇಕು ಅಥವಾ ಇರಬಾರ್ದು. ಇದ್ರೇ ಸಮ್ಯಕ್ ದೃಷ್ಟಿ ಇಲ್ಲ ಅಂತಂದರೆ ಸಮ್ಯಕ್ ದೃಷ್ಟಿ ಅಲ್ಲ. ಚರ್ಮದ ವಸ್ತುಗಳನ್ನು ಬಿಟ್ಟವನೇ ಸಮ್ಯಕ್ ದೃಷ್ಟಿ, ಇಲ್ಲಾಂತಂದರೆ ಸಮ್ಯಕ್ ದೃಷ್ಟಿ ಅಲ್ಲ. ಚರ್ಮದ ವಸ್ತುಗಳನ್ನು ಬಿಡ್ತಾನೆ. ಆಮೇಲೆ ಯಾವ ತ್ರಸಜೀವಿಗಳನ್ನು, ಅಸಂಖ್ಯ ಕೋಟಿ ತ್ರಸಜೀವಿಗಳನ್ನು ಕೊಂದು ವಸ್ತ್ರವನ್ನು ತಯಾರು ಮಾಡ್ತಾರೆ ಅಂಥ ವಸ್ತ್ರಗಳನ್ನು ಬಿಡ್ತಾನೆ. ರೇಷ್ಮೆ ವಸ್ತ್ರ ಎಷ್ಟು ಸಹಜವಾಗಿ ಹಾಕೋತೀರಿ ನೋಡ್ರಿ, ಹೇ ಅದು ಮದುವೆ ಆಗಂದ್ರೆ ಬೇಕಾ ಆಗ್ತೈತಿ ಅತ್ತ. ಹಾಂ, ಒಂದ್ರೆ ಬೇಕಾದ ಒಂದಲ್ಲ, ಹೆಚ್ಚು ಹಣ್ಣು ಇಲ್ಲ, ಒಂದೇ ಐತಿ ನಮ್ಮ ಮನ್ಯಾಗ ಸಾಡಿ. ಒಂದು ಇದ್ರೇನು ಮತ್ತು ಹತ್ತಿದ್ರೇನು, 100 ಇದ್ರೇನು, ಹಿಂಸಾ ಪಕ್ಷದಲ್ಲಿ ಸಮ್ಯಕ್ ದೃಷ್ಟಿ ಜೀವ ಇರೋಲ್ಲ, ದೊಡ್ಡ ದೊಡ್ಡ ಹಿಂಸೆಯ ಪಕ್ಷದಲ್ಲಿ ಇರೋಲ್ಲ. ಇನ್ನು ಸಣ್ಣ ಸಣ್ಣ ಹಿಂಸೆ ಅಂತೂ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ಖಾದಿ ವಸ್ತ್ರಗಳನ್ನು ಕೂಡ ತಯಾರು ಮಾಡಬೇಕು ಅಂತಂದರೆ ಎಷ್ಟೋ ಜೀವಿಗಳ ಘಾತ ಆಗಿದೆ, ಆದರೆ ರೇಷ್ಮೆ ವಸ್ತ್ರದಷ್ಟು ಘಾತ ಇದೆಯೇನು ಇಲ್ಲ. ತುಲನಾತ್ಮಕವಾಗಿ ನೋಡಿದರೆ ಆ ಎರಡರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಅದು ಹಿಂಸೆಯಿಂದಲೇ ಉತ್ಪನ್ನ ಆಗಿರೋದು. ಅತಿ ಹಿಂಸೆ ಅದರಲ್ಲಿದೆ, ಕಡಿಮೆ ಹಿಂಸೆ ಇದರಲ್ಲಿದೆ. ಕಡಿಮೆ ಹಿಂಸೆಯನ್ನು ರಕ್ಷಣೆ ಮಾಡಿಕೊಳ್ತಾನೆ, ದೊಡ್ಡ ಹಿಂಸೆಯನ್ನು ಬದುಕಿನಿಂದ ತೆಗೆದುಹಾಕ್ತಾನೆ. ಇದು ಅಹಿಂಸಾ ಪಕ್ಷ. ಸಣ್ಣ ಹಿಂಸೆ ಉಳಿತದೆ ಸಮ್ಯಕ್ ದೃಷ್ಟಿ ಜೀವಿಗೆ, 4ನೇ ಗುಣಸ್ಥಾನದ ಜೀವಿಗೆ ಸಣ್ಣ ಸಣ್ಣ ಹಿಂಸೆ ಉಳಿತದೆ, ದೊಡ್ಡ ದೊಡ್ಡ ಹಿಂಸೆ ತ್ಯಾಗ ಮಾಡ್ತಾನೆ. ಆದ್ದರಿಂದ ಹಿಂಸಾ ಪಕ್ಷ ಬಿಟ್ಟು ಅಹಿಂಸಾ ಪಕ್ಷದಲ್ಲಿ ಬಂದಲ್ಲ, ಪಕ್ಷ ಬದಲಾವಣೆ ಆಯಿತು, ಕಾಂಗ್ರೆಸ್ ಇದ್ದ ಈಗ ಜನತಾದಾಗ ಬಂದ, ಅಥವಾ ಮೊದಲು ಜನತಾ ಇದ್ದ, ಈಗ ಕಾಂಗ್ರೆಸ್ದೊಳಗೆ ಬಂದ. ಯಾವುದ್ರೊಳಗೆ ಹಿತಾಹಿತಿ ಅದನ್ನು ನೋಡ್ತಾನಲ್ಲ. ಸಮ್ಯಕ್ ದೃಷ್ಟಿ ಜೀವ, ಸಂಸಾರದ ಯಾವ ವಸ್ತುಗಳನ್ನು ಬಳಸಿಕೊಳ್ಳುವುದರಿಂದ ನನಗೆ ಧರ್ಮದ ಹಾನಿ ಇದೆ ಇಲ್ಲ ಅನ್ನುವುದನ್ನು ನೋಡಿ ನಿರ್ಣಯ ಮಾಡಿಕೊಳ್ತಾನೆ. ದೊಡ್ಡ ಹಿಂಸೆಯನ್ನು ಮಾಡೋದು ಬೇಡ, ಸಣ್ಣ ಹಿಂಸೆಯನ್ನಂತೂ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ದೊಡ್ಡ ಹಿಂಸೆಯನ್ನು ಮೊದಲು ತ್ಯಾಗ ಮಾಡ್ತಾನೆ. ಈ ಪಾಕ್ಷಿಕ ಶ್ರಾವಕನಾದ. ಇನ್ನು ನೈಷ್ಠಿಕ ಇನ್ನೊಂದು ಹೇಳೋಣಲ್ಲ, ಸತ್ಯ ಅಹಿಂಸಾ. ಅಹಿಂಸಾ ಅನ್ನೋ ವ್ರತದಲ್ಲಿ ದೊಡ್ಡ ಹಿಂಸೆಯನ್ನು ಬಿಟ್ಟಿರ್ತಾನೆ. ರೇಷ್ಮೆ ವಸ್ತ್ರ ಬಿಡೋದು, ಚರ್ಮದ ವಸ್ತುಗಳನ್ನು ಬಿಡೋದು, ಆಮೇಲೆ ನೇಲ್ ಪಾಲಿಶನ್ನು ಬಿಡೋದು, ಲಿಪ್ಸ್ಟಿಕ್ ಬಿಡೋದು, ಕೋಲ್ಗೇಟ್ ಬಿಡೋದು. ಈ ವಸ್ತುಗಳ ಬದಲಲ್ಲಿ ಒಳ್ಳೆಯ ವಸ್ತುಗಳನ್ನು ಉಪಯೋಗ ಮಾಡೋದು, ಶಾಖಾಹಾರಿ ವಸ್ತುಗಳನ್ನು ಉಪಯೋಗ ಮಾಡೋದು, ರಕ್ತದಿಂದ ಎಲುವಿನಿಂದ ಉತ್ಪನ್ನವಾಗಿರ್ತಕ್ಕಂಥ ವಸ್ತುಗಳ ಉಪಯೋಗವನ್ನು ಜೀವನದಲ್ಲಿ ಮಾಡದೇ ಇರೋದು. ಇಷ್ಟೇ ಇದೆಯಲ್ಲ, ಇದು ಏನು ಕಷ್ಟ ಇದೆ? ದೊಡ್ಡ ಕಷ್ಟ ಏನು? ಇಷ್ಟಾದರೂ ಮಾಡಬೇಕು ಸಮ್ಯಕ್ ದರ್ಶನದ ರಕ್ಷಣೆಗಾಗಿ. ಜೈನ ಕುಂಡದಲ್ಲಿ ಜನ್ಮ ತಾಳಿ ಬಂದಿದ್ದೀವಿ ಅಂದಮೇಲೆ ಯಾಂಡ್ರಿ ಸ್ವಲ್ಪ ಆದರೂ ಮೆಹರ್ವಾನಿಕೆ ಮಾಡಬೇಕು ಬೇಡ. ಸ್ವಲ್ಪ ಸ್ವಾಭಿಮಾನದ ವಿಷಯವನ್ನು, ಜೈನ ಧರ್ಮದ ಸ್ವಾಭಿಮಾನ ಜಗನ್ಯ ಪ್ರಮಾಣದಲ್ಲಿ ಆದರೂ ಬೇಕು ಬೇಡ? ಇಷ್ಟಾದರೂ ಬೇಕು. ಅಹಿಂಸಾ ರೂಪದಲ್ಲಿ ನಾವು ರೇಷ್ಮೆ ವಸ್ತ್ರಗಳನ್ನು ತ್ಯಾಗ ಮಾಡಲೇಬೇಕು ಅಂದಾಗ ಸಮ್ಯಕ್ ದೃಷ್ಟಿ. ಚರ್ಮದ ವಸ್ತುಗಳನ್ನು ಬಳಸಿಕೊಳ್ಳದೇ ಇರೋದು ಇದೇ ಸಮ್ಯಕ್ತ್ವದ ಲಕ್ಷಣ. ಇನ್ನು ದಂತ ಮಂಜನಗಳಲ್ಲಿ ಕಾಲ್ಗೇಟ್ ಅವು ಇವು ಇದರೊಳಗೆ ಎಲುವಿನ ಪೌಡರ್ಗಳನ್ನು ಹಾಕಿ ತಯಾರಿಸ್ತಾರಂತ ಹೇಳಿದ್ದಾರೆ. ನಿಜವಾಗಲೂ ಎಲುವಿನ ಪೌಡರ್ಗಳನ್ನು ಹಾಕಿ ಹಾಕ್ತಾರೆ ಅದರ. ಇದನ್ನು ಬಳಸ್ಕೊಳ್ಳೋದಿಲ್ಲ. ಇದನ್ನು ಬಳಸ್ಕೊಂತು ಅಂತಂದರೆ ಸಮ್ಯಕ್ತ್ವಕ್ಕೆ ಧಕ್ಕೆ ಆಗ್ತದೆ. ಸಮ್ಯಕ್ತ್ವಕ್ಕೆ ಧಕ್ಕೆ ಬರ್ತದೆ. ಯಾಕೆ? ವಿಶ್ವಾಸ ಮಾಡಿದ್ದೀವಲ್ಲ, ಸ್ಥೂಲ ಹಿಂಸೆಯ ವಿಶ್ವಾಸವನ್ನು ತೆಗೆದು ಸ್ಥೂಲ ಅಹಿಂಸೆಯ ವಿಶ್ವಾಸವನ್ನು ಮಾಡಿಕೊಂಡಿದ್ದೇವೆ. ಅಹಿಂಸೆಯ ಪಕ್ಷದಲ್ಲಿ ಬಂದಿದ್ದೇವೆ, ಅಹಿಂಸೆಯ ಮೇಲೆ ವಿಶ್ವಾಸವನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಾವು ಸಮ್ಯಕ್ ದೃಷ್ಟಿ, ಸಮ್ಯಕ್ ದೃಷ್ಟಿಗೆ ಸ್ಥೂಲ ದಯಾಭಾವ ಇರಲೇಬೇಕು. ಇನ್ನು ಇದೇ ದಯಾಭಾವ ಮುಂದೆ ಒರಿತು ಅಂತಂದರೆ ಸಣ್ಣ ಸಣ್ಣ ಹಿಂಸೆಗಳನ್ನು ಕೂಡ ನಾನು ಬಿಡಬೇಕು ಅಂತ ಹೇಳಿಬಿಟ್ಟು ಅದರೊಳಗೂ ಕಮ್ಮಿ ಮಾಡ್ತಾ ಮಾಡ್ತಾ ನಿಧಾನವಾಗಿ ಪ್ರತಿಮೆಗಳ ಮೆಟ್ಟಲುಗಳನ್ನು ಹತ್ತುತ್ತಾ 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 ಹೋಗ್ತಾನೆ. 11ನೇ ನೆಲೆಗೆ ಹೋದ ನಂತರ ಎಲ್ಲ ಪ್ರಕಾರದ ಹಿಂಸೆ ನಿಂತು ಹೋಗ್ತದೆ. ಒಂದು ವಸ್ತ್ರ ಸಂಬಂಧಿ ಹಿಂಸೆ ಉಳಿತದೆ, ಒಂದು ಲಂಗೋಟಿ, ಒಂದು ವಸ್ತ್ರ, ಒಂದು ಪರಿಗ್ರಹ ಉಳ್ಕೊಳ್ತದೆ. ಆ ಹಿಂಸೆಯನ್ನು ನಾನು ಬಿಡಬೇಕು. ಇದರಿಂದ ಜಲಕಾಯಕ ಹಿಂಸೆ ಇದೆ, ಈ ವಸ್ತ್ರವನ್ನು ಒಗೀತೇವೆ ಜಲದಿಂದ, ಇದು ಆಗಬಾರದು, ಇದು ಶರೀರಕ್ಕಾಗಿ ಆಗ್ತಾ ಇದೆ, ಅನಾವಶ್ಯಕವಾಗಿ ಈ ವಸ್ತ್ರವನ್ನು ನಾನು ಯಾಕೆ ಹಾಕ್ಕೊಳ್ಬೇಕು, ನನ್ನ ಮನಸ್ಸಿನ ಎಲ್ಲ ವಿಕಾರಗಳನ್ನು ನಾನು ಜಯಿಸಿ ಮುನಿಯಾದೆ ನನ್ನ ಆತ್ಮವಿಕಾರಗಳನ್ನೆಲ್ಲ ದೂರ ಮಾಡಿಕೊಂಡು ಕಷಾಯ ಪರಿಣಾಮಗಳನ್ನೆಲ್ಲ ತ್ಯಾಗ ಮಾಡಿ ಪರಿಗ್ರಹವನ್ನು ತ್ಯಾಗ ಮಾಡಿದೆ ಅಂತಂದರೆ ನಾನು ಈ ಹಿಂಸೆಯಿಂದಲೂ ಕೂಡ ಉಳಿಯಬಹುದು. ಆ ವಸ್ತ್ರದ ಹಿಂಸೆಯನ್ನೂ ಕೂಡ ಬಿಟ್ಟ ಅಂತಂದರೆ ಸಮಸ್ತ 11 ಪ್ರಕಾರದ ಎಲ್ಲ ಅವಿರತಿಗಳು ಹೊರಟು ಹೋಗಿ ವೃತಿ ಮಹಾವೃತಿ ಅಹಿಂಸಾ ಮಹಾವೃತಿ ಆಗಿಬಿಡ್ತಾನೆ. ಎಲ್ಲಿ ಅಹಿಂಸಾ ಮಹಾವೃತಿ ಇದ್ದಾನೆ ಜೀವ, ಅಲ್ಲಿ ದಿಗಂಬರವೇ ಇರ್ತಾನೆ, ವಸ್ತ್ರಧಾರಿ ಇರೋಲ್ಲ. ಮಹಾವೃತಿ ಅಂತಂದರೆ ದಿಗಂಬರ, ಅಣುವೃತಿ ಅಂತಂದರೆ ವಸ್ತ್ರಧಾರಿ. ಮತ್ತು ವ್ರತರಹಿತ ಅಂತಂದರೆ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿ. ಅದಕ್ಕೆ ಇಷ್ಟನ್ನಾದರೂ ಮಾಡಿ, ಏನು ಮಾಡಿ, ಏನಾದರೂ ಮಾಡಿ ಮಾಡಿ, ಇಷ್ಟನ್ನಾದರೂ ಮಾಡಿ. ಏನು? ರೇಷ್ಮೆ ವಸ್ತ್ರ ಬಿಡೋದು, ಚರ್ಮದ ವಸ್ತುಗಳನ್ನು ಬಿಡೋದು, ಮತ್ತೊಬ್ಬರ ಬದುಕಿಗೆ ನೋವಾಗಬಾರ್ದು, ದುಃಖ ಆಗಬಾರ್ದು ಅಂಥ ದೊಡ್ಡ ಅಸತ್ಯನ ಮಾತಾಡೋದಿಲ್ಲ. ಮತ್ತೊಬ್ಬರ ಬದುಕು ಹಾಳಾಗುವಂಥ ಅಸತ್ಯನ ಮಾತನಾಡೋದಿಲ್ಲ. ಇದು ಸತ್ಯ ಅನುವೃತ, ಸ್ಥೂಲ ಸತ್ಯ ಅನುವೃತ. ಇದು ಅಚೌರ್ಯ, ಕಳ್ಳತನದಿಂದಲೇ ಜೀವನವನ್ನು ಜೀವಿಸುವಂತಹ ದಾರಿಯನ್ನು ತ್ಯಾಗ ಮಾಡೋದು. ಇದನ್ನಂತೂ ಯಾರು ಮಾಡಲ್ಲ. ನಮ್ಮ ನಮ್ಮ ಹೊಲ, ನಮ್ಮ ನಮ್ಮ ಉದ್ಯೋಗ, ನಮ್ಮ ನಮ್ಮ ಎಮಗುಳ, ನಮ್ಮ ನಮ್ಮ ದಾರಿ, ಸಂತುಷ್ಟವಾದ ಜೀವನ ಇದೆ ನಮ್ಮದು. ನಾವು ಯಾರು ಡಾಕುಗಳಲ್ಲ, ನಾವೇನು ಚೋರರಲ್ಲ, ಅಂಜನ್ ಚೋರ್ ಅಂತೂ ಅಲ್ಲ ನಾವು. ಅದೇ ನನ್ನ ಜೀವನ ಅನ್ನುವಂಥದ್ದು, ಅದೇ ವ್ಯವಸಾಯ. ಚೋರಿಯೇ ವ್ಯವಸಾಯ ಎಲ್ಲಿದೆಯೋ ಅಲ್ಲಿ ಮಹಾಹಿಂಸೆ ಇದೆ. ಮತ್ತು ಈ ಉದ್ಯೋಗ, ಈ ಹೊಲ, ಈ ವ್ಯಾಪಾರ, ಇಂಥದ್ದನ್ನು ಬಿಡ್ಲಿಕ್ಕೆ ಹೇಳಲ್ಲ. ಇದು ಎಲ್ಲಿ? ಎಂಟನೇ ಪ್ರತಿಮಾ ತಗೊಂಡಾಗ. ಅದು ಭಾಳ ಮುಂದಿದೆ ಇನ್ನು. ಆದರೆ ನಾಲ್ಕನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದರೆ ಏನು ಬಿಡಬೇಕು? ಹಾಂ, ಇದನ್ನು ಬಿಡಬೇಕು. ಇದು ಅಚೌರ್ಯ ಮಹಾವ್ರತ, ಅಚೌರ್ಯ ಅನುವೃತ, ಸ್ಥೂಲ ಅಚೌರ್ಯ ಅನುವೃತ. ಇವು ಅನುವೃತಗಳು ಎಲ್ಲಿವೆ? ನಾಲ್ಕನೇ ಗುಣಸ್ಥಾನದ ಅನುವೃತಗಳು. ಈ ಅನುವೃತಗಳಿಂದ ಐದನೇ ಗುಣಸ್ಥಾನ ಆಗ್ತದೆ ಅಂತಲ್ಲ. ಸ್ಥೂಲ ಸ್ಥೂಲ ಹಿಂಸೆಯನ್ನು ಬಿಟ್ಟು ಅಹಿಂಸಾದ ಪಕ್ಷದಲ್ಲಿ ವಿಶ್ವಾಸ ಆಗಿದೆ. ಆದ್ದರಿಂದ ಇದು ನಾಲ್ಕನೇ ಗುಣಸ್ಥಾನ. ಇನ್ನು ಅನುವೃತ್ತದಿಂದ ನಾವು ಐದನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಪ್ರತಿಮೆಗಳನ್ನು ಪಾಲನೆ ಮಾಡಬೇಕು. ಒಂದನೇ ಪ್ರತಿಮೆ, ಎರಡನೇ ಪ್ರತಿಮೆ, ಮೂರನೇ ಪ್ರತಿಮೆ, ಎಷ್ಟು ಪ್ರತಿಮೆಗಳು ಬೇಕೋ ಕ್ರಮದಿಂದ ತಗೊಳ್ಬೇಕು. ಅಲ್ಲೊಂದು ಇಲ್ಲೊಂದು ತಗೊಳಕ್ಕೆ ನಡೆಯಲ್ಲ. ಮೊದಲು ಹನ್ನೊಂದನೇದು ಕೊಡ್ರಿ, ಆಯ್ದು ಒಂದೇದ ನಂತರ ನೋಡ್ತೀವಿ, ಒಂದೇದ ನಂತರ ನೋಡ್ತೀವಿ ವಿಚಾರ ಮಾಡಿ. ಒಂದನೇ ಪ್ರತಿಮೆ ಹೆಸರೇನು? ದರ್ಶನ್ ಪ್ರತಿಮೆ. ದರ್ಶನ್ ಪ್ರತಿಮೆ ಅಂದರೆ ಏನು? ಸಮ್ಯಕ್ ದರ್ಶನವನ್ನು ಮಜಬೂತ್ ಇಟ್ಕೊಳ್ಳೋದು, ಅತಿಚಾರ ಅನಾಚಾರದಿಂದ ರಹಿತಿಟ್ಕೊಳ್ಳೋದು, ಇದು ಸಮ್ಯಕ್ ದರ್ಶನ್ ಪ್ರತಿಮೆ. ಆಮೇಲೆ ಸಮ್ಯಕ್ತು ಸುರಕ್ಷಿತ ಇದೆ ಅಂತಂದರೆ ಅನುವೃತಗಳೆಲ್ಲ ಅವು ಫಲದಾಯಕ, ಸಂವರ ಮತ್ತು ನಿರ್ಜರಿಗೆ ಕಾರಣ. ಈ ಥರದಲ್ಲಿ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಜೀವನ, ಜೀವನದ ಸ್ವತಂತ್ರತೆ ನಮ್ಮಲ್ಲಿದೆ. ನೀವು ಇದನ್ನು ಮಾಡಲಿಕ್ಕೆ ಯಾರಿಗೂ ಕೇಳಬೇಕಾಗಿಲ್ಲ. ಜೈನ ಧರ್ಮದ ಮೊದಲನೆಯ ಮೌಲಿಕ ವಿಶೇಷತೆ ಏನು ಅಂತಂದರೆ ನಾವು ಸ್ವತಂತ್ರ, ಬಾಕಿ ಎಲ್ಲ ಜೀವಿಗಳು ಸ್ವತಂತ್ರ. ನಾವು ಎಷ್ಟು ನಮ್ಮ ಹಿತಕ್ಕಾಗಿ ನಾವು ಮಾಡ್ತೇವೆ ಅದು ಸಂಘಾಟ ಬರೋದಿದೆ. ಅದನ್ನು ಮಾಡುವುದರ ಸಲುವಾಗಿ ಯಾರಿಗೂ ಕೇಳಬೇಕಾಗಿಲ್ಲ. ಕೇಳುವುದು ಒಂದು ವ್ಯವಹಾರ. ನಿಶ್ಚಯವಾಗಿ ನೋಡಿದರೆ ನಾವು ಯಾವುದನ್ನು ಕೂಡ ಕೇಳುವಂಥದ್ದು ಅವಶ್ಯಕತೆ ಇರಲ್ಲ. ಕೇಳ್ತೇವೆ ಅಂತಂದರೆ ಅದೊಂದು ವ್ಯವಹಾರದಿಂದ ಕೇಳ್ತೇವೆ ವಿನಃ, ನಾವು ತಗೊಳ್ಳುವಾಗ, ಪಾಲನೆ ಮಾಡುವಾಗ, ಮಾಡ್ತಾ ಇರುವಾಗ ನಾವು ಯಾವಾಗಲೂ ಸ್ವತಂತ್ರವಾಗಿಯೇ ಇರ್ತೇವೆ. ಈ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಬೇಕು. ಧರ್ಮಕ್ಕಾಗಿ ಯಾರನ್ನು ಅವಲಂಬಿಸಿ ಏನನ್ನು ಮಾಡಬಾರ್ದು, ಸ್ವತಂತ್ರತೆಯಿಂದ ನಡೆದುಕೊಳ್ಳಬೇಕು. ವಸ್ತುವಿನ ಸ್ವತಂತ್ರತೆಯ ಬಗ್ಗೆ ತಿಳ್ಕೊಂಡ್ರಿ. ಕೊನೆಯದು ಯಾವುದಿದು? ಹಾಂ, ಅವತಾರವಾದ. ಅವತಾರವಾದದ ಬಗ್ಗೆ ಮತ್ತೆ ತಿಳಿದುಕೊಳ್ಳೋಣ. ಇಷ್ಟೇ ಸಾಕು, ಟೈಮ್ ಆಗಿದೆ.